सत्यम सत्यम पुनः सत्यम प्रदीर्थ प्रसारदः सर्वे कामा भवन्त्येव शपथो बिम्बसंधो तत्वकार्य प्रकरण ಈ ಪ್ರಕರಣದಲ್ಲಿ ಮೂರು ಗುಣಗಳ ಕಾರ್ಯ ಅಂದರೆ ಅವ್ಯಕ್ತ ತತ್ವ ಮೂರು ಗುಣಗಳಿಂದ ಆರಂಭ ಸತ್ವ ರಜಸ್ವ ತಮಸ್ ಅದರಲ್ಲಿ ಸತ್ವಗುಣದ ಕಾರ್ಯ ಏನು ಶಮ ಅಂದರೆ ದೇವರಲ್ಲೇ ಮನಸ್ಸಿರುವುದು ಶಮ ದಮ ದಮ ಅಂದರೆ ಇಂದ್ರಿಯ ನಿಗ್ರಹ ಸಹನ ಶಕ್ತಿ ತಿತಿಕ್ಷಾ ಅಂದರೆ ಸಹನಶಕ್ತಿ ಸಂಸಾರದಲ್ಲಿ ಬರುವಂತಹ ನಾನಾ ತೊಂದರೆಗಳನ್ನು ಸಹಿಸಿಕೊಳ್ಳುವುದು ಅಷ್ಟೇ ಅಲ್ಲದೆ ನಮಗಿಂತ ಹೆಡತ ಉತ್ತಮರಿಂದ ಒಂದು ವೇಳೆ ತೊಂದರೆ ಬಂದರೆ ಅದನ್ನು ಸಹನ ಮಾಡಿಕೊಂಡಿರುವುದು ತಿತಿಕ್ಷಾ ಅಂತ ಸಾರ್ವಧಾರದಲ್ಲಿ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ನಂತರ ತಪಸ್ಸು. ತಪಸ್ಸು ಅಂದರೆ ದೇವರ ಕುರಿತೇ ಸದಾ ಆಲೋಚನೆ. ಸತ್ಯಂ ದೇವರಿಗೆ ಗೋಬ್ರಾಹ್ಮಣರಿಗೆ ಹಿತಕರವಾದಂಥ ನುಡಿಯೇ ಸತ್ಯ. ತುಷ್ಟಿ ತೃಪ್ತಿ, ಭಗವಂತ ನಮಗೆ ಏನು ಕೊಟ್ಟಿದ್ದಾನೆ ಅದರಿಂದ ತೃಪ್ತಿ. ಯಾವುದರಲ್ಲಿ ಅಂದರೆ ಹೊರಗಿನ ಬದುಕಲಿಕ್ಕೆ ಬೇಕಾಗಿರತಕ್ಕಂತಹ ವ್ಯವಸ್ಥೆ ಜಾಸ್ತಿ ಬೇಕು, ಎಷ್ಟು ಮಿನಿಮಮ್ ಬೇಕೋ ಅದರಲ್ಲಿ ತೃಪ್ತಿಪಟ್ಟು ಭಗವಂತನ ಚಿಂತನೆ ಮಾಡುವುದು. ತ್ಯಾಗ. ತ್ಯಾಗ ಅಂದರೆ ಎಲ್ಲ ವಸ್ತುಗಳು, ನನ್ನ ಶರೀರ ಇಂದ್ರಿಯ ಸುತ್ತಿದ್ದವರು ಎಲ್ಲ ಭಗವಂತನ ಅಧೀನ ಅಂತ ಹೆಜ್ಜೆ ಹೆಜ್ಜೆಗೂ ನೆನೆಯುವುದೇ ತ್ಯಾಗ. ಹಾಗೆ ಪದಾರ್ಥದ ಮೇಲೆ ಅಭಿಮಾನವನ್ನು ಬಿಟ್ಟು ಪದಾರ್ಥವನ್ನು ಇನ್ನೊಬ್ಬರಿಗೆ ಕೊಡುವುದು ತ್ಯಾಗ. ಹಾಗೆ ಅಸ್ಪೃಹ ಅಂದರೆ ದುರಾಸೆ ಇಲ್ಲದಿರುವುದು. ಶ್ರದ್ಧಾ, ಯಾವುದೇ ಒಂದು ಕಾರ್ಯ ಮಾಡಿದರೆ ಅದರಲ್ಲಿ ಶ್ರದ್ಧೆ ಇರುತ್ತಲ್ವ, ಅದು ಸತ್ವಗುಣದ ಕಾರ್ಯ. ಕೆಲವೊಮ್ಮೆ ಕೆಲವು ದೇವರ ಕೆಲಸವೇ ಮಾಡ್ತಾ ಇರ್ತೇವೆ, ಮಾಡ್ತಾ ಇದ್ರು ಕೂಡ ಶ್ರದ್ಧೆ ಕಡಿಮೆ ಆಗಿರುತ್ತೆ. ಏನೋ ಒಂಥರ ಮಾಡಿದ್ರೆ ಮಾಡಬೇಕು ಇಲ್ಲ ಬಿಡಬೇಕು ಅಂತ ಮಾಡಿದ್ವಿ. ಹಾಗಲ್ಲದೆ ಒಳ್ಳೆ ಶ್ರದ್ಧೆ ಇತ್ತ ಸತ್ವಗುಣದ ಕಾರ್ಯ ಆಗ್ತಾ ಇದೆ. ನಂತರ ಹರೀಹಿ, ಭಗವಂತ ಏನು ವಿಧಾನ ಮಾಡಿದ್ದಾನೆ ಕರ್ಮಗಳನ್ನು, ಆ ಕರ್ಮಗಳಿಗೆ ವಿರುದ್ಧವಾದ ರೀತಿಯಲ್ಲಿ ಮಾಡಲಿಕ್ಕೆ ಲಜ್ಜ ಬೇಡಪ್ಪ, ಇದು ಬೇಡ ಅಂತ ತ್ಯಾಗ. ನಂತರ ಕ್ಷಮ. ಕ್ಷಮ ಅಂದರೆ ವಿಶೇಷವಾಗಿ ಇನ್ನೊಬ್ಬರ ಅಪರಾಧಗಳನ್ನು ಸಹಿಸುವ ಶಕ್ತಿ. ಕ್ಷಮ ಇನ್ನೊಬ್ಬರದು ಒಂದು ಯಾರು ಸಹಿಸಬೇಕು? ಸಜ್ಜನರಾದವರು ಏನಾದರೂ ಅಪರಾಧಗಳನ್ನು ಮಾಡಿದರೆ ಅದನ್ನು ಗಣನೆ ಮಾಡದೆ ಇರಬೇಕು. ದುರ್ಜನರಾದವರು ಮಾಡಿದರೆ ಅದನ್ನು ಸಹಿಸಬಾರದು. ದುರ್ಜನರಾದವರು ಮಾಡಿದರೆ ಅದನ್ನು ಸಹಿಸಿದರೆ ಅದನ್ನು ಕ್ಷಮ ಅಂತ ಕರೆಯುವುದಿಲ್ಲ. ಧೃತಿ. ಧೃತಿ ಅಂದರೆ ಯಾವುದು ವಿಶೇಷವಾಗಿ ನಾವು ಉಪಸ್ಥ ಮತ್ತು ರಸನೇಂದ್ರಿಯ ಈ ಎರಡೂ ಇಂದ್ರಿಯಗಳನ್ನು ಗೆದ್ದಿರುವುದೇ ಧೃತಿ ಹೇಳ್ತಾ ಇದ್ದಾರೆ. ನಂತರ ಸ್ತುತಿ, ಯಾರಾದರೂ ಒಳ್ಳೆ ಗುಣಗಳಿರುವವನ್ನು ಕಂಡರೆ, ಏನಾದರೂ ಇನ್ನೊಬ್ಬರಲ್ಲಿ ಒಳ್ಳೆ ಗುಣ ಕಂಡರೆ ಅದನ್ನು ಹೊಗಳಬೇಕು, ಅವರಲ್ಲಿ ಇರುವಂಥ ಗುಣ ಪ್ರಶಂಸೆಯನ್ನು ಮಾಡಬೇಕು ಅಂತ ಬರುವುದು ಸತ್ವಗುಣದ ಲಕ್ಷಣ. ಸಾಮಾನ್ಯವಾಗಿ ರಜೋಗುಣದ ಕಾರ್ಯ ಜಾಸ್ತಿ ಇರುತ್ತೆ. ಇನ್ನೊಬ್ಬರು ಸ್ವಲ್ಪ ಜಾಸ್ತಿ ಇದ್ದರೆ ತಡೀಲಿಕ್ಕಾಗಲ್ಲ, ಮುಖ ಚಿಕ್ಕದು ಮಾಡಿಕೊಂಡು ಹೋಗಿ ಏನೋ ಅವರು ಅಂದು ಇಂಥ ಪ್ರವೃತ್ತಿಗಳೇ ಕಾಣ್ತಾ ಇರುವಾಗ ಇನ್ನೊಬ್ಬರಲ್ಲಿ ಒಳ್ಳೆ ಗುಣ ಕಂಡರೆ ಸಂತೋಷಪಟ್ಟು ಅವರನ್ನು ಸ್ತೋತ್ರ ಮಾಡುವುದು ಎಂಬುದು ಸತ್ವಗುಣದ ಕಾರ್ಯ. ನಂತರ ಜ್ಞಾನಂ ಸುಖಂ ಜಾಗರಣ. ಒಳ್ಳೆ ಜ್ಞಾನ ಬಂತ ಅದು ಸತ್ವಗುಣದ ಕಾರ್ಯ. ಸತ್ವಗುಣದಿಂದಲೇ ಜ್ಞಾನ ಬರಬೇಕು, ಇಲ್ಲದಿದ್ದರಿಲ್ಲ. ನಂತರ ಸುಖ ಆಗುತ್ತಾ ಅದು ಸತ್ವಗುಣದಿಂದಲೇ, ಸತ್ವಗುಣದಿಂದ ನಮಗೆ ಸುಖ ಆಗುತ್ತೆ. ಈ ಯಾವುದೇ ಸುಖ ನಮಗಾಗಲಿ ಸತ್ವಗುಣದಿಂದ ಆಗ್ತವೆ. ಇನ್ನು ಜಾಗರಣ, ಸುಖ ಅಂದರೆ ಜ್ಞಾನದಿಂದ ಬರುವಂತಹ ಅಪರೂಪದ ಸುಖ ಇರುತ್ತಲ್ಲ, ಅದು ಸತ್ವಗುಣದ ಕಾರ್ಯ. ಇಲ್ಲದಿದ್ದರೆ ತಮೋಗುಣದ ಕಾರ್ಯವಾಗಿರ್ತಕ್ಕಂಥ ಯಾವುದೋ ಕೆಟ್ಟ ಕೆಲಸ ಮಾಡಿದರೂ ಸುಖ ಬರ್ತಾ ಇರುತ್ತೆ, ಅಲ್ಲಿ ಸತ್ವಗುಣದ ಕಾರ್ಯ ಅಂತ ಹೇಳ. ಸತ್ವಗುಣದ ಕಾರ್ಯ ಅಂದರೆ ಜ್ಞಾನ, ಭಗವಂತನ ಚಿಂತನ ಇತ್ಯಾದಿಗಳಿಂದ ಬರತಕ್ಕಂಥ ಸುಖ ಏನಿದೆ ಅದು ಸತ್ವಗುಣದ ಕಾರ್ಯ. ಜಾಗರಣ ಎಚ್ಚರ ಸತ್ವಗುಣದ ಕಾರ್ಯ. ಅಂದರೆ ಇಲ್ಲೆಲ್ಲ ಕಡೆ ಕೂಡ ಈ ಗುಣಗಳೆಲ್ಲ ತಿಳ್ಕೊಂಡು, ಈ ಕಾರ್ಯಗಳು ತಿಳ್ಕೊಂಡು, ಈ ಕಾರ್ಯಗಳು ತಿಳ್ಕೊಂಡ್ರೆ ನಮಗೇನು ಉಪಯೋಗ ಅಂದರೆ ಅಲ್ಲೆಲ್ಲ ತಿಳಿಸಿಕೊಡ್ತಾ ಇದ್ದಾರೆ. ಈ ಕಾರ್ಯಗಳು ಸತ್ವಗುಣದಿಂದ ಆಗಬೇಕು, ಈ ಕಾರ್ಯಗಳು ನಮ್ಮ ಸಾಧನೆಗೆ ಅತ್ಯಂತ ಅವಶ್ಯ ಬೇಕು, ಈ ಕಾರ್ಯಗಳು ಆಗದಿದ್ದರೆ ನಮ್ಮಲ್ಲಿ ಆಗಬೇಕಾಗಿದ್ದರೆ ನಮ್ಮಲ್ಲೂ ಸತ್ವಗುಣ ಇದೆ, ಆ ಸತ್ವಗುಣ ಕೆಲಸ ಮಾಡತಾ ಇಲ್ಲ ಅಂತ ಅರ್ಥ. ಅಂದರೆ ಸತ್ವಗುಣದಲ್ಲಿರತಕ್ಕಂಥ ಅನಿರುದ್ಧ ರೂಪಗಳು ಆ ಸತ್ವಗುಣವನ್ನು ಕೆಲಸ ಮಾಡತಾ ಇವೆ ಅಂತ ಅರ್ಥ. ಅಂದರೆ ನಮ್ಮದೇ ಹಿಂದಿನ ಪಾಪದ ಕಾರಣವಾಗಿ ಆ ಸತ್ವಗುಣ ಕೆಲಸ ಆಗ್ತಾ ಇಲ್ಲ, ಅದಕ್ಕೇನು ಮಾಡಬೇಕು ಅಂದರೆ ಆ ಸತ್ವ ಗುಣ ಅದರ ಕಾರ್ಯ ತೋರಬೇಕಾದರೆ ಅಡ್ಡಿಯಾದ ಪಾಪ ಹೋಗಬೇಕು, ಹೋಗಬೇಕಾದರೆ ಭಗವಂತನ ಸ್ಮರಣೆ ಆಗಬೇಕು. ಭಗವಂತನ ಸ್ಮರಣೆ ಅಂದರೆ ಯಾವ ಭಗವದ್ ರೂಪದ ಸ್ಮರಣೆ ಅಂದರೆ ಸತ್ವಗುಣದಲ್ಲಿರತಕ್ಕಂಥ ಅನಿರುದ್ಧ ರೂಪಿ ಭಗವಂತನನ್ನು ನಾವು ವಿಶೇಷವಾಗಿ ಸ್ಮರಣೆ ಮಾಡುತ್ತಾ ಸ್ವಾಮಿ ಇಂಥ ಕಾರ್ಯಗಳು ನಿಮ್ಮ ಸತ್ವಗುಣದಿಂದ ಮಾಡಿಸಬೇಕಯ್ಯ ಅಂತ ಸತ್ವಗುಣದಲ್ಲಿರುವ ಅನಿರುದ್ಧ ರೂಪಿ ಭಗವಂತನನ್ನು ನಾವು ಸ್ಮರಣೆ ಮಾಡುತ್ತಾ ಬಂದದ್ದೇ ಆದರೆ ಆವಾಗ ಈ ಎಲ್ಲ ಗುಣಗಳು ನಮ್ಮಲ್ಲಿ ಮೂಡುತ್ತಾ ಈ ಕಾರ್ಯಗಳು ಹೇಳಿದರು. ಇನ್ನು ಗುಣಗಳು ಯಾವುವು? ಸ್ವಚ್ಛತ್ವ ಶಾಂತತ್ವಂ ಚ ಸತ್ವಸ್ಯ ಸ್ವಾಭಾವಿಕೋ ಗುಣ. ಸ್ವಚ್ಛತ್ವ ಮನಸ್ಸು ವಾಕು ಕಾಯ ಎಲ್ಲವೂ ಕೂಡ ಸ್ವಚ್ಛವಾಗಿರೋದು, ಅಷ್ಟೇ ಅಲ್ಲದೆ ಶಾಂತರಾಗಿರೋದು, ಅದೆಂಥ ಕಷ್ಟಪಡಿಸಿದ್ದು ಬಂದರೂ ಕೂಡ ಶಾಂತದಿಂದಿರುವುದು ಸತ್ವಗುಣದ ಕಾರ್ಯ. ಸಾಮಾನ್ಯವಾಗಿ ಚೂರು ಕಷ್ಟ ಬಂದರೂ, ಏನೇ ತೊಂದರೆಗಳು ಬಂದರೂ, ಏನು ಮಾಡಿದರೂ ಕೂಡ ರೆಗಾಡಿ ಬಿಡ್ತಾ ಇರ್ತೀವಿ, ಶಾಂತತ್ವ ಹೋಗಿಬಿಡ್ತಾ ಇರುತ್ತೆ. ಹಾಗಾದರೆ ಸತ್ವಗುಣದ ಕಾರ್ಯ ಕಡಿಮೆ ಆಗಿದೆ. ಪೂರ್ಣ ಮಟ್ಟದಲ್ಲಿ ಸತ್ವಗುಣದ ಕಾರ್ಯ ಆಗಬೇಕಾದರೆ ಭಗವಂತನ ನಂತರ ಪ್ರಕಾಶ ಶಕ್ತಿ ಸತ್ವಸ್ಯ ಸ್ವಾಭಾವಿಕಿ. ಈ ಸತ್ವಗುಣಕ್ಕೆ ವಿಶೇಷವಾಗಿ ಜ್ಞಾನವನ್ನು ತಂದುಕೊಡುವುದು ಎಂಬುದು ಇದರ ಸ್ವಾಭಾವಿಕ ಶಕ್ತಿ. ಪ್ರಕಾಶ ಶಕ್ತಿ ಅಂದರೆ ತಿಳುವಳಿಕೆ ಕೊಡುತ್ತೆ. ಆದ್ದರಿಂದ ಏನು ಮಾಡುತ್ತೆ? ನಾವಂದುಕೊಳ್ತೇವೆ ಸತ್ವಗುಣ, ರಜೋಗುಣ, ತಮೋಗುಣ ಈ ಮೂರರಲ್ಲಿ ರಜೋಗುಣ ತಮೋಗುಣ ಜೀವನನ್ನು ಕಟ್ಟಿಹಾಕುತ್ತೆ, ಸತ್ವಗುಣ ಕಟ್ಟಿಹಾಕಲ್ಲ ಅಂತ ಇಲ್ಲ. ಸತ್ವಗುಣವೂ ಕಟ್ಟಿಹಾಕುತ್ತೆ. ಮೂರು ಗುಣದಲ್ಲೂ ಎರಡು ಭಾಗಗಳಿವೆ, ಸೂಕ್ಷ್ಮ ಸತ್ವಗುಣ, ಸ್ಥೂಲ ಸತ್ವಗುಣ. ಸೂಕ್ಷ್ಮ ರಜೋಗುಣ, ಸ್ಥೂಲ ರಜೋಗುಣ, ಸೂಕ್ಷ್ಮ ತಮೋಗುಣ, ಸ್ಥೂಲ ತಮೋಗುಣ ಅಂತ ಎರಡು ಭಾಗಗಳಿವೆ. ಸತ್ವಗುಣದಲ್ಲೂ ಕೂಡ ಸೂಕ್ಷ್ಮ ಸತ್ವಗುಣದ ಭಾಗ ಅದೇನು ಮಾಡುತ್ತೆ ಅಂದರೆ ಭಗವಂತನ ತತ್ವಜ್ಞಾನವನ್ನು ಕೊಡುತ್ತೆ. ಸೂಕ್ಷ್ಮ ಸತ್ವಗುಣ ಭಗವತ್ ತತ್ವಜ್ಞಾನವನ್ನು ಕೊಡುತ್ತೆ. ಸ್ಥೂಲ ಸತ್ವಗುಣ ಏನು ಮಾಡುತ್ತೆ ಅಂದರೆ ನಮಗೆ ಹೊರಗಿನ ಪದಾರ್ಥಗಳ ಯಥಾರ್ಥ ಜ್ಞಾನವನ್ನೇ ಕೊಟ್ಟು, ಹೊರಗಿನ ಪದಾರ್ಥಗಳ ಯಥಾರ್ಥ ಜ್ಞಾನವನ್ನೇ ಕೊಟ್ಟು ಅದರ ಮೂಲಕ ಕಟ್ಟಿಹಾಕುತ್ತೆ. ಅಂದರೆ ಯಾವುದು ಪದಾರ್ಥದ ಜ್ಞಾನ ನಮಗಿದ್ದಿಲ್ಲ, ಅದರ ಪದಾರ್ಥದ ಜ್ಞಾನ ತಂದುಕೊಡ್ತು, ಅದರ ಮೂಲಕ ಆಸೆ, ಅದಕ್ಕಾಗಿ ಪ್ರಯತ್ನ, ಅದರಿಂದ ಕಟ್ಟಿಹಾಕುತ್ತೆ. ಈ ಥರ ಸತ್ವಗುಣದ ಸ್ಥೂಲ ಭಾಗ ನಮ್ಮನ್ನು ಪ್ರಪಂಚದಲ್ಲಿ ಕಟ್ಟಿಹಾಕುತ್ತೆ. ಸತ್ವಗುಣದ ಸೂಕ್ಷ್ಮ ಭಾಗ ಮಾತ್ರ ಭಗವಂತನ ತತ್ವಜ್ಞಾನವನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡುತ್ತೆ. ಹಾಗೆ ರಜೋಗುಣದ ಸೂಕ್ಷ್ಮ ಭಾಗ ಭಗವಂತನ ಕಾರ್ಯಗಳನ್ನು ಮಾಡಬೇಕು ಅಂತ ಪ್ರೇರಣೆ ಮಾಡ್ತಾ ಇರುತ್ತೆ. ದೇವರ ಪೂಜೆ ಮಾಡೋಣ, ಒಳ್ಳೆ ಸಾಧನೆ ಮಾಡೋಣ, ಹೀಗೆ ತೀರ್ಥಯಾತ್ರೆ ಮಾಡೋಣ, ಇಂಥ ಒಂದು ಪ್ರಚೋದನೆ ರಜೋಗುಣದ ಸೂಕ್ಷ್ಮ ಭಾಗದಿಂದ ಆಗುತ್ತೆ. ರಜೋಗುಣದ ಸ್ಥೂಲ ಭಾಗದಿಂದ ಏನಾಗುತ್ತೆ ಅಂದರೆ ಹೊರಗಿನ ಕಾರ್ಯಗಳು, ದೇವರದ್ದಲ್ಲದೆ ಲೌಕಿಕ ಕಾರ್ಯಗಳಲ್ಲಿ ತುಂಬ ಆಸಕ್ತಿ, ಅದರಲ್ಲಿ ಇದ್ದರೆ ಕೆಟ್ಟ ಕೆಲಸಗಳಲ್ಲ ಒಳ್ಳೆ ಕೆಲಸಗಳೇ, ಅಂದರೆ ಹೊರಗೆ ಕೆಲಸ ಮಾಡುವುದು ಮಾಡುವುದು ಅದರಲ್ಲಿ ಪ್ರವೃತ್ತಿ ರಜೋಗುಣದ ಸ್ಥೂಲ ಭಾಗ ಕೊಡುತ್ತೆ. ಹಾಗೆ ತಮೋಗುಣದ ಸೂಕ್ಷ್ಮ ಭಾಗ ಏನು ಮಾಡುತ್ತೆ, ಭಗವಂತನ ತತ್ವಜ್ಞಾನಕ್ಕೆ ವಿರುದ್ಧವಾದ ತಿಳುವಳಿಕೆ ಕೊಡುತ್ತಾರೆ. ಸಂಶಯ ಜ್ಞಾನದ ವಿಪರೀತ ಜ್ಞಾನ ತಂದುಕೊಡುವುದೇ ತಮೋಗುಣದ ಕಾರ್ಯ, ಸೂಕ್ಷ್ಮ ತಮೋಗುಣದ ಕಾರ್ಯ. ಹಾಗೆ ಸ್ಥೂಲ ತಮೋಗುಣ ಏನು ಮಾಡುತ್ತೆ ಅಂದರೆ ಹೊರಗಿನ ಪದಾರ್ಥಗಳ ಬಗ್ಗೆ ತಪ್ಪಾದ ತಿಳುವಳಿಕೆ ತಂದುಕೊಡ್ತಾ ಇರುತ್ತೆ ಸ್ಥೂಲ ತಮೋಗುಣ. ಅಲ್ಲಲ್ಲೆಲ್ಲ ಭಗವದ್ ರೂಪಗಳನ್ನು ಸ್ಮರಣೆ ಮಾಡುತ್ತಾರೆ ಅಂದರೆ ಅದರ ಕಾರ್ಯಗಳೆಲ್ಲ ಯಾಕೆ ಹೇಳ್ತಾರೆ, ಆ ಗುಣ ಆ ಗುಣದ ಕೆಲಸ ಯಾಕೆ ಹೇಳ್ತಾರೆ ಅಂದರೆ ನಮ್ಮಲ್ಲಿ ಯಾವ ಗುಣದ ಕೆಲಸ ನಡೆಯುತ್ತಾ ಇದೆ ಅಂತ ನಾವು ಗುರುತು ಹಿಡಿಬೇಕಲ್ಲ. ನಾವೇ ಗುರುತು ಹಿಡಿಬೇಕಾದ್ರೆ ನಮ್ಮಲ್ಲಿ ಏನೇನು ಬುದ್ಧಿ ಬರ್ತಾ ಇದೆ, ಯಾವ ರೀತಿ ಕೆಲಸ ಆಗ್ತಾ ಇದೆ ನೋಡಿಕೊಂಡ್ರೆ ಯಾವ ಗುಣದ ಕಾರ್ಯ ಆಗ್ತಾ ಇದೆ ಎಂಬುದು ಸಾಮಾನ್ಯವಾಗಿ ಗೊತ್ತಾಗುತ್ತೆ. ಅವಾಗ ಯಾವ ಗುಣದ ಕಾರ್ಯ ಆಗಬೇಕು, ಸತ್ವಗುಣದ ಕಾರ್ಯ ಆಗಬೇಕು. ಅವಾಗ ನಾವು ಈ ಗುಣದಲ್ಲಿರುವಂತಹ ಭಗವಂತನನ್ನು ಪ್ರಾರ್ಥನೆ ಮಾಡಿ, ರಜೋಗುಣ ತಮೋಗುಣ ಇದ್ದರೆ ಅಲ್ಲಿರುವ ಭಗವಂತನ ಪ್ರಾರ್ಥನೆ ಮಾಡಿ, ಸ್ವಾಮಿ ಈ ಗುಣದ ಒಂದು ಉದ್ಧಟ ಅಂದರೆ ಉದ್ಧತಿಯನ್ನು ಕಡಿಮೆ ಮಾಡಯ್ಯ, ಸತ್ವಗುಣದಲ್ಲಿರುವ ಭಗವಂತನ ಪ್ರಾರ್ಥನೆ ಮಾಡಿ ಈ ಗುಣವನ್ನು ವೃದ್ಧಿ ಮಾಡು ಅಂತ ಭಗವಂತನ ಸದಾ ಪ್ರಾರ್ಥನೆ ಮಾಡ್ತಾ ಇದ್ದರೆ ನಮಗೆ ಆಯಾ ಕಾಲಕ್ಕೆ ತಕ್ಕಂತೆ ಸತ್ವಗುಣದ ಸೂಕ್ಷ್ಮ ಭಾಗದ ಸತ್ವಗುಣದ ಸೂಕ್ಷ್ಮ ಭಾಗದ ಕೆಲಸ ಏನು, ಭಗವಂತನ ತತ್ವಜ್ಞಾನದ ವಿಶೇಷವಾದ ಕಾರ್ಯವನ್ನು ಭಗವಂತ ಮಾಡಿಕೊಡ್ತಾರೆ. ಇನ್ನು ಮುಂದೆ ಹೇಳ್ತಾರೆ ಇಲ್ಲಿ ಶಮ ದಮ ಮೊದಲಾದಂಥ ಈ ಸತ್ವಗುಣದ ಕಾರ್ಯಗಳಲ್ಲಿ ಯಾವ ಭಗವಂತನ ರೂಪಗಳ ಚಿಂತನೆ ಮಾಡಬೇಕು ಅಂದರೆ ಹೇಳ್ತಾ ಇದ್ದಾರೆ, ಅನಿರುದ್ಧ ಸ್ವರೂಪಾಣಿ ನಿಯಾಮಕಾಣಿ ಸರ್ವತ್ರ ಧ್ಯೇಯಾನಿ, ಎಲ್ಲ ಕಡೆ ಅನಿರುದ್ಧ ನಾಮದ ಭಗವಂತನನ್ನು ಚಿಂತನೆ ಮಾಡಬೇಕು. ಹಾಗೆ ಅಷ್ಟು ಕಾರ್ಯಗಳಲ್ಲಿ ಅಷ್ಟು ರೂಪಗಳಿರುತ್ತೆ, ಅನಿರುದ್ಧ ರೂಪಗಳಿರುತ್ತೆ. ಹಾಗೆ ಅಲ್ಲಿ ಸ್ಥೂಲ ಶರೀರ ಸೃಷ್ಟಿ ಪ್ರಕರಣೋತ್ತಾನ ತತ್ವ ದೇವಾನಾಂಶ ರೂಪಾಣಿ ಧ್ಯೇಯಾನಿ ಅಂದರೆ ಆ ಸತ್ವಗುಣದ ಕಾರ್ಯದಲ್ಲಿ ದೇವತೆಗಳನ್ನು ದೇವರನ್ನು ನೆನೆದು ಅವರ ಮೂಲಕ ಭಗವಂತನನ್ನು ಪ್ರಾರ್ಥನೆ ಮಾಡಬೇಕಂತ. ಸ್ವಾಮಿ ನಿಮ್ಮೊಳಗಿರತಕ್ಕಂಥ ಭಗವಂತ ನಿಮಗೂ ಆ ಭಗವಂತನಿಗೂ ನಮಸ್ಕಾರ, ನನಗೆ ಸತ್ವಗುಣದ ಕಾರ್ಯಗಳನ್ನು ಚೆನ್ನಾಗಿ ಮಾಡಿಸಿ ಅಂತ ಅವರನ್ನು ಪ್ರಾರ್ಥನೆ ಮಾಡಿ. ಇನ್ನು ಎರಡನೆಯದು ರಜೋಗುಣ, ರಜೋಗುಣದ ಕೆಲಸಗಳೇನು ಅದನ್ನು ತಿಳಿಸಿಕೊಡ್ತಾ ಹೋಗ್ತಾರೆ. ಕಾಮ ಅಂದರೆ ಬಯಕೆ, ಸಾಮಾನ್ಯವಾದ ಬಯಕೆ, ಹೊರಗೆ ಏನು ಬೇಕು ಏನು ಕಂಡರೂ ಕೂಡ ಬೇಕು ಬೇಕು ಅನ್ನಿಸ್ತಾ ಇರುತ್ತೆ, ಇದೆಲ್ಲ ರಜೋಗುಣದ ಕಾರ್ಯ ಕಾಮ. ಇನ್ನು ಈಹಾ ಅಂದರೆ ಒಳಗೆ ಆಸೆ, ತುಂಬ ಆಸೆ. ಹಾಗೆ ದಮ ಅಂದರೆ ಇಂದ್ರಿಯ ನಿಗ್ರಹ, ಇಂದ್ರಿಯ ನಿಗ್ರಹವು ಬರ್ತಾ ಇರುತ್ತೆ ರಜೋಗುಣದಿಂದ. ಅವಾಗ ಮತ್ತು ಪ್ರಶ್ನೆ, ಸತ್ವಗುಣದಿಂದಲೂ ಕೂಡ ಇಂದ್ರಿಯ ನಿಗ್ರಹ ಬಂತು, ರಜೋಗುಣದಿಂದಲೂ ಕೂಡ ಇಂದ್ರಿಯ ನಿಗ್ರಹ ಬರ್ತಾ ಇದೆ, ಎರಡು ಒಂದೇನಾ ಬೇರೆನಾ ಅಂದರೆ ಸತ್ವಗುಣದಿಂದ ಬರತಕ್ಕಂಥ ಇಂದ್ರಿಯ ನಿಗ್ರಹ ಮನಸ್ಸನ್ನು ದೇವರ ಕಡೆ ಕಳಿಸುವುದರ ಮೂಲಕ ಇಂದ್ರಿಯಗಳನ್ನು ಬೇರೆ ಕಡೆ ಕಳಿಸದೇ ಇರುವುದು, ಇಂದ್ರಿಯಗಳನ್ನು ಮನಸ್ಸನ್ನು ದೇವರ ಕಡೆ ಕಳಿಸುವುದು ಸತ್ವಗುಣದಿಂದ ಕಾರ್ಯ. ಶರೀರದಲ್ಲಿ ಪೂರ್ಣ ಶಕ್ತಿ ತುಂಬಿದ್ರೂ ಕೂಡ ಇನ್ನು ತೃಷ್ಣ, ಕೃಷ್ಣ ಅಂದರೆ ತೀವ್ರವಾದ ಬಯಕೆ, ತೀವ್ರವಾದ ಬಯಕೆ, ಅದು ರಜೋಗುಣದ ಕಾರಣ. ಸ್ತಂಭ ಜಂಭ ಅಂತ ಹೇಳ್ತಾರೆ ನನಗೆ, ಅಂದರೆ ಜಾತಿ ದುಡ್ಡು ರೂಪ ಏನೇನು ಅನ್ನ ಮದ ಅರ್ಥ ಮದ ಅಖಿಲ ವೈಭವದ ಮದ ಮುನ್ನ ಪ್ರಾಯದ ಮದವು ರೂಪ ಮದವು ಎಲ್ಲ ರೀತಿಯಾದಂತಹ ಜಂಭ ಅಂದರೆ ನನ್ನಲ್ಲಿ ಇಷ್ಟಿದೆ ನಿಮ್ಮಲ್ಲಿ ಇಲ್ಲ ಅಂತ ತೋರುವ ಶಾರೀರಿಕವಾದಂಥ ವ್ಯಕ್ತೀಕರಣ ಚೇಷ್ಟ. ಅವರೇನು ಮಾತಾಡಲ್ಲ, ಅವ್ರು ನೋಡಿದ್ರೆ ತುಂಬ ಜಂಭ ಅಂತ ಹೇಳ್ತಾರೆ, ಅವರೇನು ಬಾಯಿಂದೇನು ಹೇಳಿರಲ್ಲ, ಆದರೆ ಅವರ ನಡೆನುಡಿಗಳಲ್ಲಿ ಅದು ಪ್ರಕಟ ಆಗ್ತಾ ಅದನ್ನು ಹೇಳ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾರೆ ಆಶೀರ್ವಾದ. ಆಶೀರ್ವಾದ ಅನ್ನೋದು ಅಂದರೆ ಒಬ್ಬರನ್ನು ನೋಡಿದಾಗ ಅವರನ್ನ ನೋಡಿ ಆಶೀರ್ವಾದ ಮಾಡುವುದು ರಜೋಗುಣದ ಕಾರ್ಯ. ಅದೇನು ಆಶೀರ್ವಾದ ರಜೋಗುಣದ ಕಾರ್ಯವಾದ ಸತ್ವಗುಣದಿಂದ ಕೊಡತಕ್ಕಂಥ ಆಶೀರ್ವಾದ ಅಂದರೆ ಅದರ ಪ್ರಭಾವ ಹೇಗಿರುತ್ತೆ ಅಂದರೆ ಎಲ್ಲರೂ ಭಗವಂತನ ದಾಸರೇ. ಸದ್ಯಕ್ಕೆ ಭಗವಂತ ಇಲ್ಲಿ ಅವರನ್ನು ತಲೆಗಾಲಿಸುತ್ತಾನೆ, ಭಗವಂತ ಒಳ್ಳೆಯದು ಮಾಡಲಿ ಅಂತ. ಈ ರಜೋಗುಣದ ಆಶೀರ್ವಾದ ಹೇಗಿರುತ್ತೆ ಅಂದರೆ ಗುರು ಆಶೀರ್ವಾದ ಮಾಡ್ತಾರೆ, ಎದುರಿಗಿದ್ದು ನನಗಿಂತ ಕಡಿಮೆ ಇದ್ದೇ ಇರುತ್ತೆ. ಇನ್ನೊಂದು ಯಾರಾದರೂ ಬರ್ತಾ ಇದ್ರೆ ನಮಸ್ಕಾರ ಮಾಡಿಲ್ಲ ಯಾಕೆ ಅಂತ ಬರ್ತಾ ಇರುತ್ತೆ, ಯಾಕೆ ಅವ್ರನ್ನ ನಮಸ್ಕಾರ ಮಾಡಿಲ್ಲ, ಆ ಕಾಲಿಗೆ ಕೂಡಲೇ ನಾನು ಆಶೀರ್ವಾದ ಮಾಡಬೇಕು ಅಂದರೆ ನಾನು ದೊಡ್ಡವ ನಾನು ದೊಡ್ಡವ ಅನ್ನೋದು ರಜೋಗುಣದ ಇರುತ್ತೆ ಕಾಣಿಸುತ್ತೆ. ತದನಂತರ ಮುಂದೆ ಹೇಳ್ತಾ ಇದ್ದಾರೆ ಭೇದ ಅಲ್ಪ ದುಃಖ ಭೇದ, ಭೇದ ರಜೋಗುಣದ ಕಾರ್ಯ ಅಂದರೆ ಇದು ನನ್ನವರು ಅದು ಬೇರೆ, ನಂದು ಬೇರೆಯದು ಅಂತ ಏನು ಭೇದ ಬರ್ತಾ ಇದೆ, ಇದೊಂದು ರಜೋಗುಣದ ಕಾರ್ಯ. ಇನ್ನು ಪೂರ್ಣ ದುಃಖ, ಪೂರ್ಣ ದುಃಖ ನಮಗೆ ಬಂದರೆ ಅದು ತಮೋಗುಣದ ಕಾರ್ಯ, ಸ್ವಲ್ಪ ದುಃಖ ಬಂದರೆ ಅದು ರಜೋಗುಣದ ಕಾರ್ಯ ಎಂದು ತಿಳಿಸಿಕೊಳ್ತಾ ಇದೆ. ತದನಂತರ ಉತ್ಸಾಹ ರಜೋಗುಣದ ಕಾರ್ಯ ಅಂದರೆ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಉತ್ಸಾಹವನ್ನು ಕೊಡುತ್ತೆ. ಅಂದರೆ ರಜೋಗುಣದಲ್ಲಿ ಎರಡು ಭಾಗ ಇರುವ ಸೂಕ್ಷ್ಮ ರಜೋಗುಣ ಸ್ಥೂಲ ರಜೋಗುಣ. ಸೂಕ್ಷ್ಮ ರಜೋಗುಣದ ಕಾರ್ಯ ಭಗವಂತನ ಕಾರ್ಯಗಳಲ್ಲಿ ಉತ್ಸಾಹವನ್ನು ಕೊಡುತ್ತೆ, ಸ್ಥೂಲ ರಜೋಗುಣದ ಕಾರ್ಯ ಹೊರಗಿನ ಕಾರ್ಯದಲ್ಲಿ ಉತ್ಸಾಹವನ್ನು ತಂದು ಕೊಡುತ್ತೆ. ನಂತರ ಯಶ ಪ್ರೀತಿ ಧಾಷ್ಟ್ಯಂ ವೀರ್ಯಂ ಬಲಂ ಉದ್ಯೋಗ ಯಶಸ್ಸು. ಇವರು ಹೀಗಂತೆ ಇವರು ಹೀಗಂತೆ ಇವರು ಹೀಗಂತೆ ಅಂತ ಒಳ್ಳೆ ಯಶಸ್ಸು ಬರುತ್ತಲ್ಲ ಅದು ರಜೋಗುಣದ ಕಾರ್ಯ. ಹಾಗೆ ರಜೋಗುಣದ ಕಾರ್ಯ ಸತ್ವಗುಣದ ಕಾರ್ಯ ಅಂದರೆ ಒಳಗೆ ಭಗವಂತನನ್ನು ಗುರುತಿಸಿ ಭಗವಂತನಿಂದ ಇಷ್ಟು ಕಾರ್ಯ ಆಗಿದೆ ಎಂದು ಹೇಳಿಕೊಂಡು ಅದರ ಮೂಲಕ ಭಗವಂತ ಇವರಿಂದ ಮಾಡಿಸಿದರೆ ಎಂಬ ಎಚ್ಚರ ಪೂರ್ವಕ ಬರುವುದು ಇಲ್ಲಿ ಹಾಗಲ್ಲ. ಹೊರಗಡೆ ಯಶಸ್ಸು ಬರ್ತಾ ಇರ್ತಲ್ಲ, ಆ ಯಶಸ್ಸು ಅಂದರೆ ಇವರೇನು ಮಾಡಿದ್ರು ಇವರೇನು ಮಾಡಿದ್ರು ಇವರೇನು ಮಾಡಿದ್ರು ಹಾಗೆ ಆ ಯಶಸ್ಸು ರಜೋಗುಣ. ಮುಂದೆ ಹೇಳ್ತಾ ಇರ್ತಾರೆ ಪ್ರೀತಿ, ಒಬ್ಬರ ಮೇಲೆ ಪ್ರೀತಿ ಓಕೆ ಅಂತ ಬರ್ತಾ ಇರುತ್ತೆ, ನಮ್ಮ ಅವ್ರ ಮೇಲೋ ಒಬ್ಬರ ಮೇಲೋ ಆ ಪ್ರೀತಿ ಬಂದರೆ ಅದು ರಜೋಗುಣ. ಸತ್ವಗುಣದಲ್ಲಿ ಪ್ರೀತಿ ಇಲ್ಲ, ಪ್ರೀತಿ ಎಂಬುದು ಸತ್ವಗುಣದಲ್ಲಿ ಬರಲ್ಲ ಅಂದರೆ ಅಂಟಿಲ್ಲದ ಪ್ರೀತಿ ಸತ್ವಗುಣದ ಕಾರ್ಯ, ಅಂಟು ಸಹಿತ ಪ್ರೀತಿ ರಜೋಗುಣದ ಕಾರ್ಯ. ಸೂಕ್ಷ್ಮ ಸತ್ವಗುಣದಿಂದಲೂ ಕೂಡ ಪ್ರೀತಿ ಇರುತ್ತೆ ಎದುರು ವ್ಯಕ್ತಿ ಮೇಲೆ, ಆದರೆ ಎಷ್ಟಿರುತ್ತೆ ಅಂದರೆ ಆ ವ್ಯಕ್ತಿಯನ್ನು ಅಭಿಮಾನ ಪಡುವುದರವರೆಗೆ ಇರುತ್ತೆ. ಎಷ್ಟು ಆ ಇರೋದ್ರು ಒಳ್ಳೆಯದು ಅಂತ ಅಭಿಮಾನ ಬರುತ್ತೆ, ಆದರೆ ರಜೋಗುಣದಷ್ಟು ಹೇಳಿದರೆ ಅಭಿಮಾನದ ಜೊತೆಗೆ ಅಂಟು ಬರ್ತಾ ಇರುತ್ತೆ. ಈ ವ್ಯಕ್ತಿ ನನಗೆ ಬೇಕು, ಈ ವ್ಯಕ್ತಿ ಅಭಿಮಾನ ಬೇಕು ಅಂತ ವಿಪರೀತ ಅಂಟೇನು ಬರುತ್ತಲ್ಲ, ಆ ಅಂಟು ರಜೋ ಪ್ರೀತಿಯಲ್ಲಿ ಆಗಿದೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಧಾಷ್ಟ್ಯ ಧಾಷ್ಟ್ಯ ದಬ್ಬಾಡಿ ದಬ್ಬಾಡಿಗೆ ಅದು ರಜೋ ಗುರುತ ಗೊತ್ತೇ ಆಗುತ್ತೆ. ಇನ್ನೊಬ್ಬರನ್ನೇ ಆಚಾರ ಮಾಡಬಹುದು. ಇನ್ನ ವೀರ್ಯ ಒಳ್ಳೆಯ ಶಕ್ತಿವಂತರಾಗಿರುವ ಕಾರ್ಯದಲ್ಲಿ ಶಕ್ತಿ ತುಂಬಿರುವ ರಜೋಗ್ರಂಥ ಕಾರ್ಯ. ಇನ್ನ ಉದ್ಯೋಗ ಬಲ ಒಳ್ಳೆಯ ಪರಿಶುದ್ಧರಾಗಿರುವುದು ಅದು ರಜೋಗ್ರಂಥ ಕಾರ್ಯ. ನಾವು ಬರೀ ಸತ್ವಗಳು ಮಾತ್ರ ಅಂತಲ್ಲ, ರಜೋಗ್ರಂಥ ಕಾರ್ಯವೂ ಬೇಕು, ಸತ್ವಗ್ರಂಥ ಕಾರ್ಯವೂ ಬೇಕು, ಎರಡು ಮಿಶ್ರವಾಗಿ ಬರಬೇಕು. ಎಲ್ಲ ಇಲ್ಲಿ ಬರೋದೆಲ್ಲ ಎಲ್ಲ ಕಾರ್ಯಗಳು ಎಲ್ಲ ಗುಣಗಳಿಂದ ಮಿಶ್ರವಾಗಿ ಬರುತ್ತೆ. ಆದರೆ ಆ ಕಾರ್ಯ ಆಗುವಾಗ ಎಲ್ಲ ಗುಣಗಳಿದ್ದರೂ ಯಾವ ಗುಣ ಜಾಸ್ತಿ ಇದೆ ಅದರ ಪ್ರಕಾರ ಪ್ರಧಾನ ಅದನ್ನು ತಿಳಿಸಿಕೊಳ್ತಾರೆ. ನಂತರ ಅದೂ ಕೂಡ ಪ್ರಧಾನವಾದದ್ದು ಯಾವುದು ಅಂದರೆ ಚಾಂಚಲ್ಯ. ನಿಶ್ಚಯವೇ ಇರಲ್ಲ, ಯಾವ ಕೆಲಸ ಮಾಡಿಕೊಂಡರೂ ಕೂಡ ಸಾಮಾನ್ಯವಾಗಿ ಕಂಪ್ಲೇಂಟಲ್ಲಿ ಬರ್ತಾ ಇರುತ್ತೆ, ನಮ್ಮ ಹುಡುಗ ಏನೋ ಮಾಡ್ಲಿಕ್ಕಾಗ್ತಾ ಇಲ್ಲ, ಅಥವಾ ಹುಡುಗ ಹುಡುಗಿ ನೋಡ್ತಾ ಇರ್ತಾರೆ, 20 ಹುಡುಗಿ ನೋಡಿದ್ದ ನಮ್ಮ ಹುಡುಗ, ಈಗ ಒಪ್ಪಿದ್ದೀನಿ ಅಂತ ಹೇಳ್ತಾನೆ, ಮನೆಗೆ ಬಂದು ಒಪ್ಪಿಲ್ಲ ಅಂತ ಹೇಳ್ತಾನೆ. ನಿಶ್ಚಯ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರಲ್ಲ. ಉದ್ಯೋಗ ಅದರಲ್ಲೂ ನಿಶ್ಚಯ ಇಲ್ಲ, ನಮಗೂ ಅಷ್ಟೇ, ಅದು ಮಾಡಬೇಕಾ ಇದು ಮಾಡಬೇಕಾ ಹೇಳಿದಾಗ ರಜೋಗುಣದ ಕಾರ್ಯ ಆಗ್ತಾ ಇಲ್ಲ. ಸತ್ವಗುಣದ ಕಾರ್ಯ ನಿಶ್ಚಯ, ಯಾವುದು ಬೇಕೋ ಯಾವುದು ಬೇಡ ನಿಶ್ಚಯ. ಹಾಗಾದರೆ ಅಂತಾಸಕ್ತಿಯಲ್ಲಿ ಈ ಒಂದು ಜ್ಞಾನದಿಂದ ಏನಾದರೂ ಉಪಯೋಗ ಆಗುತ್ತೆ? ಏನಂದರೆ ಪ್ರಾಕ್ಟಿಕಲಿ ನಮ್ಮ ಜೀವನದಲ್ಲಿ ತೊಂದರೆಗಳು ಬಂದಾಗ ಆ ತೊಂದರೆಗಳನ್ನು ನಾವು ಮೆಟ್ಟಿ ನಿಲ್ಲಲಿಕ್ಕೆ ಈ ಜ್ಞಾನ ಪ್ರಧಾನ. ನಮ್ಮ ಜೀವನದಲ್ಲೂ ಚಾಂಚಲ್ಯ ಬಂದು ಹಾಗ ಹೀಗ ಅಂತ ಬರುವಾಗ ಅವಾಗ ಇದು ನಾವು ತಿಳ್ಕೊಂಡಿದ್ರೆ ಏನಾಗುತ್ತೆ? ಓಹೋ, ಭಗವಂತ ರಜೋಗುಣದ ಮೂಲಕ ರಜೋಗುಣದ ವ್ಯಾಪಾರ ಮಾಡಿಸ್ತಾ ಇದ್ದಾನೆ, ಚಾಂಚಲ್ಯ ಬರ್ತಾ ಇದೆ. ಮುಂದೆ ಚಾಂಚಲ್ಯ ಬೇಡ, ಒಳ್ಳೆ ಸ್ಥಿರತ್ವ ಬೇಕು. ಯಾವ ಗುಣದ ಕಾರ್ಯ? ಸತ್ವಗುಣದ ಕಾರ್ಯ. ಅದಕ್ಕೆ ರಜೋಗುಣದಲ್ಲಿರುವಂತಹ ಭಗವದ್ಗುಣವನ್ನು ಪ್ರಾರ್ಥನೆ ಮಾಡಿ, ಸ್ವಾಮಿ ಈ ಗುಣದ ಕಾರ್ಯವನ್ನು ಬೆಳೆಸೋ, ಸತ್ವಗುಣದಲ್ಲಿರ್ತಕ್ಕಂತಹ ಭಗವಂತ ರೂಪವನ್ನು ಸ್ಮರಣೆ ಮಾಡಿ, ಈ ಸತ್ವಗುಣದ ಸ್ಥಿರತ್ವ ಎಂಬ ಕಾರ್ಯವನ್ನು ಮಾಡಿಸಲಿ ಅಂದಾಗ ಅವಾಗ ಭಗವಂತ ಚಾಂಚಲ್ಯ ಬಿಡಿಸಿ ನಮ್ಮ ವಿಶೇಷವಾಗಿ ಸ್ಥಿರವಾಗಿ ಭಗವಂತ ಸಂತಾನ ಕೃಷ್ಣ ಉತ್ಪಾದ್ಯ ಬಯಕೆಯನ್ನು ಕೊಟ್ಟು ಕೊಟ್ಟು ಕಟ್ಟಿ ಹಾಕ. ಇನ್ನು ಇಲ್ಲಿ ಎಲ್ಲ ಕಡೆ ಕೂಡ ರಜೋಗುಣದ ಕಾರ್ಯಗಳಲ್ಲಿ ಯಾವ ರೂಪಗಳನ್ನು ನೆನೆಯಬೇಕು, ಸತ್ವಗುಣದ ಕಾರ್ಯಗಳಲ್ಲಿ ಯಾವ ರೂಪವನ್ನು ನೆನೆಯಬೇಕು, ಅನಿರುದ್ಧ ರೂಪವನ್ನು ನೆನೆಯಬೇಕು, ರಜೋಗುಣದ ಕಾರ್ಯಗಳಲ್ಲಿ ಪ್ರದ್ಯುಮ್ನ ರೂಪಗಳನ್ನು ನಾವು ನೆನೆಯಬೇಕು ಅಂತ ತಿಳಿಸಿಕೊಡುತ್ತಾರೆ. ಅಂತ ನಮ್ಮಲ್ಲಿರುವ ಇನ್ನೊಂದು ಗುಣ ಯಾವುದು, ತಮಸ್ಸು, ತಮೋ. ಆ ತಮೋ ಗುಣದ ಕಾರ್ಯಗಳು ಯಾವುದು ಕ್ರೋಧ, ಕ್ರೋಧ, ಲೋಭ, ಅಮೃತಂ. ಲೋಭ ಅಂದ್ರೆ ಕ್ರೋಧ, ಲೋಭ,
ಸುಳ್ಳು, ಹಿಂಸಾ, ಹಿಂಸೆ ಅನ್ನೋದು ತಮ್ಮ ಮೂಲಕ ಗೊತ್ತಾಗುತ್ತೆ. ಒಬ್ಬನ ಹೊಡೆಯೋದು, ಬಡಿಯೋದು, ಇವೆಲ್ಲ ಹಿಂಸಾ. ಬೈಯೋದು, ಮನಸ್ಸು ನೋಯಿಸೋದು. ಕೆಲವರು ಇರ್ತಾರೆ, ಹೊಡೆಯಲ್ಲ, ಬಡಿಯಲ್ಲ, ಬೈಯಲ್ಲ, ಏನು ಮಾಡಿಲ್ಲ. ಅವರ ಮುಖ ತಿರುಗಿಸೋದು ಅವರ ಪ್ರವೃತ್ತಿಯಲ್ಲೇ ಹೊರಗೆ ಹೋಗ್ಬಿಡ್ತಾ ಇರ್ತಾರೆ. ಏನು ಬೇಕಾಗಿಲ್ಲ, ಹೊರಗೆ ಹೊಗೆ ಇರಲ್ಲ, ಹೊರಗೆ ಹೊನ್ನಾಡಿಸಿದ್ರೆ ಪ್ರಯತ್ನ ಪಡ್ತಾ ಇರ್ತಾರೆ. ಅಂದ್ರೆ ಆ ಪ್ರವೃತ್ತಿ ಆಗಿರುತ್ತೆ, ಇನ್ನೊಬ್ಬರ ಮನಸ್ಸು ನೋಯಿಸುವ ಪ್ರವೃತ್ತಿ. ಅದು ನಮ್ಮಲ್ಲಿ ಬಂದರೆ ಬರಲ್ಲ ಅಂತ ಗ್ಯಾರಂಟಿ ಇದೆ ನಮಗೆ? ಬರಬಹುದು. ಯಾವಾಗಾದ್ರೂ ನಮ್ಮಲ್ಲಿ ನಮ್ಮನ್ನು ಪ್ರಾರಂಭ ಕ್ರಮಾನುಸಾರ ಯಾವ ಗುಣವಾದ ದುರ್ಗುಣವಾದರೂ ಬರಬಹುದು. ಬಂದಾಗ ಒಂದು ವೇಳೆ ನಮ್ಮಲ್ಲಿ ಇನ್ನೊಬ್ಬರಿಗೆ ಹಿಂಸೆ ಕೊಟ್ಟು ಆನಂದ ಪಡುವಂತಹ ಪ್ರವೃತ್ತಿ ಬಂದದ್ದೇ ಆದರೆ ನಮ್ಮಲ್ಲಿ ಆ ತಮೋ ಗುಣದ ಕಾರ್ಯ ಅಲ್ಲಿ ಭಗವದ್ ರೂಪಿ ಉದ್ಧಾರ ಮಾಡಿಸ್ತಾ ಇದೆ ಎಂಬ ಎಚ್ಚರ ಬಂದರೆ ಸ್ವಾಮಿ ಕೊಟ್ಟಾಗ ಅದೇನಾಗುತ್ತೆ? ಅಲ್ಲಿರುವ ಭಗವದ್ ರೂಪವನ್ನು ಸ್ವಾಮಿ ಈ ಕಾರ್ಯವನ್ನು ಕಡಿಮೆ ಮಾಡಲಿಲ್ಲ ಅಂತ ಅರ್ಥ ಮಾಡಬೇಕು ಅಂತಾನೆ ಹೇಳ್ತಾರೆ. ತದ ಕಾಪಟ್ಯ, ಕಾಪಟ್ಯ ಅಂದರೆ ಕಪಟ, ಒಳಗೊಂದು ಹೊರಗು, ಒಳಗೊಂದು ಹೊರಗು. ನಂತರ ದಂಭ ನೋಡಿ, ಈ ದಂಭ ಅನ್ನೋದು ತಮಗುಣದ ಕಾರ್ಯ. ತಮ್ಮ ಉನ್ನತ ಸ್ಥಿತಿಯನ್ನು ತೋರಿಕೊಡ್ತಾ ಇಲ್ಲಿ ಎರಡಿದೆ. ರಜೋಗುಣದಲ್ಲಿ ಸ್ತಂಭ ಅಂತ ಬಂದಿತ್ತು, ಇಲ್ಲಿ ದಂಭ ಅಂತ ಬಂತು. ದಂಭ ಅಂದರೆ ದಂಭಾಚಾರ ಅಂತ ಹೇಳ್ತಾರೆ. ದಂಭಾಚಾರ ಅಂದರೆ ಇನ್ನೊಬ್ಬರ ಮೆಚ್ಚುಗೆಗಾಗಿ ಕೆಲಸ ಮಾಡೋದು. ಏನೇ ಕೆಲಸ ಮಾಡ್ತಾ ಇದ್ರು, ಯಾವುದೇ ಕಾರ್ಯ ಮಾಡ್ತಾ ಇದ್ರು, ಆ ಇನ್ನೊಬ್ಬರು ಮೆಚ್ಚಿಕೊಂಡ್ರೆ ಸಾರ್ಥಕ್ಯ ಆ ಕಾರ್ಯಕ್ಕೆ. ಬಡ ಜನ ಮಾಡ್ತಾ ಇರ್ತಾರೆ ತುಂಬಾ ಕಾರ್ಯ, ದೊಡ್ಡ ಅನ್ನ ಸಂತರ್ಪಣ ಎಲ್ಲ ಮಾಡ್ತಾ ಇರ್ತಾರೆ. ಒಳಗೆ ಏನು ಅಂದ್ರೆ ದೇವರು ಪ್ರೀತನಾದರೆ ಸಾಕು ಎಂಬ ಭಾವನೆ ಬಹಳ ಕಡಿಮೆ ಆಗ್ಬಿಟ್ಟಿರುತ್ತೆ ನಮ್ಮಲ್ಲೂ ಕೂಡ. ಏನಾಗುತ್ತೆ, ಇನ್ನೊಬ್ಬರು ಬಂದು ನೀವು ಬಹಳ ಚೆನ್ನಾಗಿ ಮಾಡಿದ್ದೀರಿ, ನೀವು ಬಹಳ ಚೆನ್ನಾಗಿ ಮಾಡಿದ್ದೀರಿ ಎಂಬುದೇ ಮುಖದಲ್ಲಿ ಎಷ್ಟು ಮಾಡ್ತಾ ಇರುತ್ತೆ. ಆ ಕಾರ್ಯಕ್ರಮ ಮಾಡಿ ಇನ್ನೇನು ಹೋಗುವ ಕಾಲಕ್ಕೆ ಎಲ್ಲರ ಬಾಯಿಯಿಂದ ಅದನ್ನೇ ಅಪೇಕ್ಷೆ ಪಡ್ತಾ ಇರ್ತೀವಿ. ಯಾವೊಬ್ಬರು ಕೂಡ ಚೆನ್ನಾಗಿ ಮಾಡಿದ್ದೀರಿ ಅಂತ ಹೇಳಿದ್ರೆ ಗೋವಿಂದ ಇನ್ನೊಂದು 5 ವರ್ಷ ಆರಂಭಿಸಲು ಯಾವ ಕಾರ್ಯಕ್ರಮ ಮಾಡಲ್ಲ. ಯಾಕೆ, ಏನು ಮಾಡಿದ್ರು ಜನಕ್ಕೆ ತೃಪ್ತಿಯೇ ಇಲ್ಲ. ಅಲ್ಲ, ನಮ್ಮ ಕಾರ್ಯಕ್ರಮ ಮಾಡಿದ್ದೆ ದೇವರ ಪ್ರೀತಿಗಳು ಜನಪ್ರೀತಿಗಾಗಿ ಅದಕ್ಕೆ ಹೇಳ್ತಾರೆ. ಅದನ್ನ ದಂಭ ಹೇಳ್ತಾ ಇದ್ದಾರೆ. ಅದು ನಮ್ಮಲ್ಲೂ ಬರ್ತಾ ಇರುತ್ತೆ, ನಮ್ಮಲ್ಲಿ ಸದಾ ಬರ್ತಾ ಇರುತ್ತೆ. ದೇವರ ಪೂಜೆ ಮಾಡಿಕೊಂಡು ಏನೇ ಕಾರ್ಯಕ್ರಮ ಮಾಡಿದ್ರು, ಒಂದು ಹಾಡು ಹೇಳಿದ್ರು ಕೂಡ ಇನ್ನೊಬ್ಬರು ಕೇಳಿ ಸಂತೋಷ ಪಡ್ರ ಇಲ್ಲ, ಇನ್ನೊಬ್ಬರು ಚಪ್ಪಾಡಿ ತಟ್ಟದ್ರ ಇಲ್ಲ ಅಂತ ಅದರಲ್ಲೇ ಇರುತ್ತೆ. ನಾನು ಹೇಳಿದ ಹಾಡಿನಿಂದ ಸ್ವಾಮಿ ಸಂತೋಷ ಪಟ್ನ ಇಲ್ಲ ಎಂಬ ಎಚ್ಚರ ಕಳ್ಕೊಂಡೇ ಇರುತ್ತೆ. ಆ ದಂಭ ನಮ್ಮೊಳಗೆ ಏನು ವಿತ್ ರೂಪ ಚೆನ್ನಾಗಿ ಗೊತ್ತಿರುತ್ತೆ. ಅದು ನಾಟಕ ತುಂಬ ಇರುತ್ತೆ, ಅದು ನಾನಾ ಮುಖದಲ್ಲಿ ಮುಖವಾಡ ಹಾಕ್ಕೊಂಡು ಬರ್ತಾ ದಂಭ. ಅದಕ್ಕೆ ನಂಬಿದೆ ನಿಮ್ಮ ಪ್ರಾಣ ಗುರು ಮುಖ ಪ್ರಾಣ ದಂಭವ ತೊಳಗಿಸಿ. ದಂಭ ನಮಗೆ ತುಂಬ ಗೊತ್ತಿರುತ್ತೆ, ಸಾಧನೆಗೆ ಅಡ್ಡಿಯಾದ. ಇನ್ನು ಅಕ್ಷಮ, ಅಕ್ಷಮ ಅಂದರೆ ಇನ್ನೊಬ್ಬರಲ್ಲಿರುವ ಲೋಪಗಳನ್ನು ಸಹನೆ ಮಾಡದೇ ಇರುವುದು. ಸತ್ವಗುಣದ ಕಾರ್ಯ ಏನು ಅಂದರೆ ಇನ್ನೊಬ್ಬರಲ್ಲಿ ಸಜ್ಜನರಲ್ಲಿ ಕಂಡಂಥ ಲೋಪಗಳೇನಾದರೂ ಕಂಡರೆ ಅದನ್ನು ಕ್ಷಮಿಸಿ ಅವರನ್ನು ಹತ್ತಿರ ಕರೆಯೋದು, ಅವರು ಸರಿ ವ್ಯವಹಾರ ಮಾಡುವುದು, ಅದು ಸತ್ವಗುಣದ ಕಾರ್ಯ. ಈ ತಮೋಗುಣದ ಕಾರ್ಯ ಏನು ಅಂದರೆ ಇನ್ನೊಬ್ಬರಲ್ಲಿ ಎಲ್ಲ ಒಳ್ಳೆ ಗುಣಗಳೇ ಇದ್ದರೂ ಒಂದು ಚೂರು ಬೇರೆ ಅಸಹ ಅಕ್ಷಮ. ಕ್ಷಮಾಗುಣ ಅಂದರೆ ಇನ್ನೊಬ್ಬರಲ್ಲಿರುವ ದೋಷ ಸಹಿತ ವರನ್ನು ಅಭಿಮಾನ ಪಡೋದು. ಈ ಗುಣ ನಿಲ್ಲಿಸಿದ ಕಾಲಕ್ಕೆಲ್ಲ ಆ ಮಹಾನುಭಾವ ನೆನಪಾಗುತ್ತೆ ನನಗೆ. ಉಡುಪಿಯಲ್ಲಿ ಕಾಣಿಯೂರು ಮಠದಿವಾಗಿ ಪರ್ಯಾಯ ಸ್ವಾಮಿಗಳಿದ್ದಾರಲ್ಲ, ಅವರ ಗುರುಗಳ ಗುರುಗಳು ವಿದ್ಯಾ ಸಮುದ್ರ ಗುರು. ಅವರ ಹೆಸರಲ್ಲಿ ವಿದ್ಯಾಸಮುದ್ರ ಸವನ ಅಂತಲೂ ಇಟ್ಟಿದ್ದಾರೆ ಹೆಸರು. ವಿದ್ಯಾ ಸಮುದ್ರ ತೀರ್ಥವರು ಅಂತ ಮಹಾಸಾತ್ವಿಕರು, ಪರಮಸಾತ್ವಿಕರವರು. ಅವ್ರಿಗೇನಾಗಿತ್ತು, ಅವರ ತಾಯಿ ಚಿಕ್ಕ ಹುಡುಗರಿದ್ದಾಗಲೇ ಸನ್ಯಾಸ ದೀಕ್ಷ ಕೊಡಿಸಿದ ಮೇಲೆ ತಾಯಿಗೆ ಇಷ್ಟ ಮಗ ಸನ್ಯಾಸ ಹಾಕಬೇಕು, ಮಗನಿಗೆ ಇಷ್ಟ. ಸನ್ಯಾಸಿ ಆದಮೇಲೆ ಸನ್ಯಾಸ ಧರ್ಮ ಪಾಲನೆ ಮಾಡಿಕೊಳ್ಳಿಕ್ಕೆ ತುಳಸಿ ಸ್ವಲ್ಪ ಜಾಸ್ತಿ ಕೊಡ್ತಾ ಬಂದರು. ಎಲ್ಲ ಇದ್ರೆ ನಿಗ್ರಹ ಚೆನ್ನಾಗಿ ಬೆಳೆಯಲಿ ಚೆನ್ನಾಗಿರ್ತದೆ. ಅದು ತುಳಸಿ ಸರಿಯಾದ ಒಂದು ಹಿತಮಿತದಲ್ಲಿ ತಗೊಂಡ್ರೆ ಒಳ್ಳೆಯದೇ, ಜಾಸ್ತಿ ತಗೊಂಡ್ರೆ ಉಷ್ಣ. ಅದು ಇನ್ನ ಏನೋ ಆ ಶರೀರಕ್ಕೆ ಹೋಗಲಿಲ್ಲ, ಮೂತ್ರವಾದ ಶುರುವಾಯಿತು. ಎಂಥ ಮೂತ್ರವಾದ ಶುರುವಾಯಿತು ಅವರಿಗೆ ಅಂದರೆ 5 ನಿಮಿಷ 10 ನಿಮಿಷಕ್ಕೊಮ್ಮೆ ಮೂತ್ರಕ್ಕೆ ಹೋಗ್ತದೆ. 5 ನಿಮಿಷ 10 ನಿಮಿಷಕ್ಕೊಮ್ಮೆ ಮೂತ್ರಕ್ಕೆ ಹೋಗಬೇಕು. ಅವರು ಪರ್ಯಾಯ ಬಂತು ಅಂದರೆ ಆ ಪರ್ಯಾಯದಲ್ಲಿ ಚೌಕಿ ಊಟಕ್ಕೆ ಯಾರು ಇರ್ತಾ ಇರ್ತಾರೆ, ಸ್ವಾಮಿಗಳೇ ಹೇಳಿ ಬೆಳೆಸಿಬಿಡ್ತಾರೆ. ಯಾಕೆ 5 ನಿಮಿಷ 10 ನಿಮಿಷಕ್ಕೆ ಸ್ನಾನಕ್ಕೆ ಹೋಗಬೇಕು, ಬರೀ ಸ್ನಾನಕ್ಕಲ್ಲ ಮೂತ್ರಕ್ಕೆ ಹೋದರೆ ಕೈ ಕಾಲು ಇಷ್ಟರವರೆಗೆ ಮಣ್ಣು ಹಚ್ಚಿ, ಕಾಲಿಗೆ ಮಣ್ಣು ಹಚ್ಚಿ ಒಂದು ಸಲ ಅಲ್ಲ, ಯತಿಗಳಿಗೆ ಬೇಕಾಗಿರುವಂಥ 28-30 ಸಲ ಮಣ್ಣು ಹಚ್ಚಿ ತಿನ್ನಬೇಕು. ನಾವು ಮೃತಕ ಶೌಚ ಅಂದರೆ ಒಂದು ಸಲ ಕೈ ಕಾಲು ಮಣ್ಣು ಹಚ್ಚಿ ತೊಳ್ಕೊಂಡು ಹೊರಟು ಗೋವಿಂದ ಅಂದರೆ ಆ ಥರ ಅಲ್ಲ. ಒಂದು ಸಲ ಪೂರ್ಣ ಕೈ ಕಾಲು ಎಲ್ಲ ಹಚ್ಚಿ ತೊಳೆಯಬೇಕು, ಮತ್ತ ಮಣ್ಣು ಹಚ್ಚಬೇಕು, ಮತ್ತ ತೊಳೆಯಬೇಕು ಮಣ್ಣು. ಎಷ್ಟು 22 ಸಲ ಸಾಕಾಗಬೇಕು. ಹಾಗೆ 5-10 ನಿಮಿಷಕ್ಕೆ ಒಂದೊಂದು ಸಲ 10-10 ಸಲ 15 ಸಲ ಹಾಕಿ ಮಾಡ್ತಾ ಹೋಗ್ಬೇಕಾದ್ರೆ ಎಂಥ ಸಮಯ ಆಗುತ್ತೆ. ಅವರು ಮಾಡಿ ಮಧ್ಯಾಹ್ನ ದೇವ ಮಹಾನೈವೇದ್ಯ ಆಗುವ ಕಾಲಕ್ಕೇನೆ ಮೃಷ್ಟಾನ್ನ ಭೋಜನ ಅಂತ ಆಗುತ್ತೆ. ಅಲ್ಲಿ ಎಲ್ಲರಿಗೂ ಊಟ ಹಾಕಿ ಕಳಿಸಿಬಿಟ್ಟು ಚೌಕಿಯಲ್ಲೂ ಒಬ್ಬರು ಕೊಡ್ತಾ ಇದ್ರು. ಯಾರೂ ಬೇಡ, ತಡ ಆಗುತ್ತೆ ಅಷ್ಟು ಕರುಣ. ಅಂಥ ಮಹಾನುಭಾವಗಳು. ಅವ್ರ ಹತ್ರ ಗಿಂಡಿಯರು ಇಲ್ಲ. ಗಿಂಡಿಯರು ಅಂದರೆ ಅವ್ರಿಗೆ ಬೇಕಾಗಿರೋ ತಂಬಿಗೆ ಎಲ್ಲ ಇರೋದು ಎಡಬಲಸೆ ಎಡಬಲಸೆ ಅಂದರೆ ದೇವ್ರ ಪೂಜೆ ಕಾಣಿಸ್ತದೆ. ಅವನು ಗಿಂಡಿ ಅಂತ ಕರೀತಾರೆ. ಬಿಕ್ಕದಲ್ಲಿ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡ್ತಾರೆ. ಒಬ್ಬ ಇದ್ದ ಸಿಟ್ಟು, ಪ್ರಪಂಚದಾಗಿರುವಂಥ ಸಿಟ್ಟೆಲ್ಲ ಒಂದು ಕಡೆ ಸೇರಿಸಿದ್ರೆ ಆಗುತ್ತೆ ಅಂತ ಹೇಳ್ಬೋದು. ಅಂಥ ಸಿಟ್ಟು ಕಾಲು ಒಂದು ಭೂತ ಬಂದಿದೆ ಅಂದರೆ ಹೇಳ್ತಾರಲ್ಲ ಸೊಳ್ಳೆ ಕಡಿದುಗಳು ಆನೆ ಕಾಲಿದೆ ತುಂಬ ಸಿಟ್ಟು ಯಾವ ಕೆಲಸವೂ ಮಾಡಲ್ಲ ಅಂಥ ವ್ಯಕ್ತಿ ಅವರಿಗೆ ಗಿಂಡಿ ಕೆಲಸ ಮಾಡಲಿಕ್ಕೆ ಬಂದಿದ್ದ. ಇವರಿಗೆ 5-5 ನಿಮಿಷಕ್ಕೆ ಮೂತ್ರಕ್ಕೆ ಹೋಗ್ಬೇಕು. ಸ್ವಾಮಿಗಳಿಗೇನಂದರೆ ಅವರು ತಾಗಾಗಿ ಬಹಿರ್ದೇಶಕ್ಕೆ ತಂಬಿಗೆ ಹಿಡ್ಕೊಂಡು ಹೋಗ್ಲಿಕ್ಕಿಲ್ಲ, ಒಬ್ಬ ಹಿಡ್ಕೊಂಡು ಹೋಗ್ಬೇಕು, ಇಲ್ಲ ಬರುವವರು ಕಾಯಬೇಕು ಅಂತ ತೊಂದರೆ ಮಾಡಿ ಗೃಹಸ್ಥರನ್ನ ಮಾಡಬಾಸ ಅವಸ್ಥೆ. ಇವತ್ತು ಸಿಟ್ಟು ಬಂದರೆ ಬರೋದೇ ಇಲ್ಲ ಅದೇ ಉದಾಹರಿಸ್ತಾ ಇರ್ತಾರೆ. ಆ ವ್ಯಕ್ತಿ 5 ನಿಮಿಷಕ್ಕೊಮ್ಮೆ ಹೇಳಬೇಕಲ್ಲ ಹೋಗಿ ಇವರು ಇವರ ವ್ಯಕ್ತಿತ್ವ ಎಂಥ ಈ ಗುರುತಿ ಅಂತ ನಿಲ್ತಾರೆ. ಇವರು ಹೊರಗೆ ಹೆಚ್ಚಾಗಿ ಇಟ್ಟರೆ ಅವರನ್ನು ನೋಡಿ ಯತಿಗಳು ಸಹಿತ ಎದ್ದು ನಿಲ್ತಾ ಇದ್ರು. ಅಂಥ ತಪಶಕ್ತಿ ವಾಕ್ಸಿದ್ಧಿ. ಆದರೆ ಇವರು ಈ ದೃಷ್ಟಿ ಎಲ್ಲರೂ ಕೂತಿರುವಾಗ ಇವರು ಏನಪ್ಪ ಚೂರು ನೀರಿಟ್ಟಬಾರೋ ಅಂತ ಹೇಳಿದ್ರೆ ಆ ನೀರು ಅಲ್ಲಿ ಇಡಲಿಕ್ಕೆ ಹೋದವ ಎಲ್ಲರಿಗೆ ಕೇಳುವಂತೆ ಇವರ ಮೇಲೆ ಎಲ್ಲರೊಂದಿಗೆ ಸೀಡಿ 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 ಮಾಡುವುದು ಮಾಡ್ತಾರೆ. ಹಾಗೆ ಉಡುಪಿಯ ಪ್ರಮುಖರು ಮಠದವರು ಎಲ್ಲರೂ ಸೇರಿಕೊಂಡು ಸ್ವಾಮಿಗಳ ಹತ್ರ ಹೇಳಿದ್ರು, ಇದೇನು ಸ್ವಾಮಿ ಇವನ್ನ ಇಟ್ಕೊಂಡು ಯಾಕೆ ಒದ್ದಾಡ್ತೀರಾ, ತೆಗೆದು ಬಿಸಾಡಿ ಒಳ್ಳೆಯವ್ರನ್ನ ಇಟ್ಟುಕೊಳ್ಳಿ ಅಂದಾಗ ಆ ಉತ್ತರ ಕೊಟ್ಟಿರುತ್ತೆ. ಆ ಕೆಲಸ 1 ನಿಮಿಷದ ಕೆಲಸ. 1 ಸಲ ನೋಡಿ ಕಾಲು ಆನೆ ಕಾಲು ಯಾವ ಕೆಲಸ ಮಾಡಲಾರ ಇನ್ನ ಏನು ಪಾಪ ಮಾಡಿಕೊಂಡಿರುವ ಪ್ರಾರಂಭ ಸಿಟ್ಟು ಕೂತಿದೆ. ಇಷ್ಟು ಸಿಟ್ಟಿನಿಂದ ಯಾರು ಇಟ್ಟುಕೊಳ್ತಾರೆ ಅಂತ, ಅವನ ಹೆಂಡತಿ ಮಕ್ಕಳಿದ್ದಾರೆ, ಅವನ ಪೋಷಣೆ ಮಾಡೋದು ಹೇಗೆ, ದಾಟಿಬಿಡ್ತಾನೆ. ನನ್ನ ಮೇಲೆ ಸಿಟ್ಟು ತೋರಿಸೋದ ಅಡ್ಡಿ ಇಲ್ಲ, ನಾನು ತಡ್ಕೊಳ್ತೇನೆ. ಒಂದು ಬ್ರಾಹ್ಮಣ ಕುಟುಂಬ ಚೆನ್ನಾಗಿರುತ್ತಲ್ಲ, ಇರಲಿ. ಇದನ್ನೇ ಹೇಳಬೇಕಂದ್ರೆ ಎದುರು ವ್ಯಕ್ತಿಯಲ್ಲಿರುವಂತಹ ದೋಷ ಸಹಿತ ಅವರನ್ನು ನಮ್ಮ ಹತ್ರ ಕರೆದು ಅದನ್ನ ತಡ್ಕೊಂಡಿರುವುದು ಕ್ಷಮ. ಇದು ಅಕ್ಷಮ ಅಂದ್ರೆ ಎದುರು ವ್ಯಕ್ತಿಯಲ್ಲಿ ಎಲ್ಲ ಗುಣಗಳೇ ಇದ್ರು, ಎಲ್ಲೋ ಒಂದು ಚೂರು ತಪ್ಪಿದ್ರೆ ಅದನ್ನೇ ದೊಡ್ಡದಾಗಿ ತೋರಿ ಅದನ್ನು ರಾಘಾಂತ ಮಾಡುವಂತಹ ಗುಣ ಅಕ್ಷಮ ಅಂದ್ರೆ ಸರಿ. ಅದು ರಜುಗುಣದ ಕಾರ್ಯ, ತಮೋಗುಣದ ಕಾರ್ಯ ಅಂತ ಕೆಳಕೊಂಡು ಹೋಗುವುದರ ತಾತ್ಪರ್ಯ ಅಲ್ಲ. ನಮ್ಮಲ್ಲಿ ಯಾವುದು ತಾಂಡವಾಡ್ತಾ ಇದೆ ನೋಡಿಕೊಂಡು ಮುಂದೆ ಅಂದ್ರೆ ಅದನ್ನ ರಿಪೇರ್ ಮಾಡಿಕೊಳ್ಬೇಕು. ರಿಪೇರ್ ಹೇಗೆ, ಯಾವ ಗುಣದಿಂದ ಆ ಅಂಥ ಕಾರ್ಯ ಬರ್ತಾ ಇದೆಯೋ ತಮೋಗುಣದ್ದು, ಅಲ್ಲಿರುವ ಭಗವತ್ ರೂಪವನ್ನು ಸ್ಮರಿಸಿ ಅದನ್ನು ಪರಿಹಾರ ಮಾಡಿಕೊಂಡು ಸತ್ವಗುಣದಲ್ಲಿರುವ ಭಗವತ್ ರೂಪವನ್ನು ಸ್ಮರಿಸಿ ಒಳ್ಳೆ ಗುಣ ಪಡ್ಕೋಬೇಕು. ಅದಕ್ಕೆ ಆ ಒಂದು ಉದ್ದೇಶದಿಂದ ಈ ಗುಣಗಳ ಪರಿಚಯ, ತತ್ವಗಳ ಪರಿಚಯ ಎಲ್ಲ ಮಾಡಿಕೊಳ್ತಾ ಬರ್ತಾ ಇದ್ದಾರೆ. ಪರ್ಪಸ್ ಇಲ್ಲದೆ ಅದಕ್ಕೆ ನೋಡಿ ಎಷ್ಟೋ ಕಾಲ ಪ್ರವಚನ ಕೇಳಿದರೂ ಕೂಡ ಕೇಳಿದ ಪ್ರವಚನದಿಂದ ನನ್ನ ಜೀವನದಲ್ಲಿ ಹೇಗೆ ನಾನು ಉಪಯೋಗ ಮಾಡಿಕೊಳ್ಳಿ ಅಂತ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇಲ್ಲದಿದ್ದರೆ ಅದು 20 ವರ್ಷ ಆಗಲಿ 30 ವರ್ಷ ಆಗಲಿ ಕೇಳಿದ ಪ್ರವಚನ ಹಾಗೆ ಸ್ಟಾಕ್ ಆಗಿರುತ್ತೆ. ನಮ್ಮ ಜೀವನದಲ್ಲಿ ಅದರ ಅಪ್ಲಿಕೇಶನ್ ಬರೋದೇ ಏನು ಮಾಡಬೇಕು ಅದನ್ನೇ ಹೇಳಿಕೊಳ್ತಾ ಇದ್ದೀನಿ. ಇನ್ನ ಯಾವ್ಯಾವ ಕಲಹ ಯಾವಾಗಲೂ ಜಗಳಕ್ಕೆ ಮನಸ್ಸು ಬರ್ತಾರೆ, ಅಲ್ಲಿ ಇನ್ನೊಬ್ಬರು ನಮಗೂ ಬರ್ತಾ ಇರುತ್ತೆ. ಸರ್ ಏನು ಚಿಕ್ಕದಾದ್ರೂ ಸಾಕು ಜಗಳಕ್ಕೆ ಹೋಗ್ಬಿಡ್ತಾ ಇರುತ್ತೆ ಕಲಹ. ಇನ್ನ ಶೋಕ, ಶೋಕ ಅಂದ್ರೆ ಡಿಪ್ರೆಷನ್, ಅದು ಎಲ್ಲರಲ್ಲೂ ಬರ್ತಾ ಇದೆ. ಇದಕ್ಕಿದ್ದಂತೆ ಏನಾಯ್ತು ನನಗೆ, ನಾನು ಡಿಪ್ರೆಸ್ ಆಗಿದ್ದೇನೆ ಅಂದರೆ ಏನೋ ಒಂದು ಅದು ಇವಾಗಿದ್ದೇ ಆಗಬೇಕಾಗಿಲ್ಲ, ಹುಟ್ಟಿದ ಕಾಲಕ್ಕಿಂತ ಆಗಿರ್ಬೋದು ನೆನಪಾಗುತ್ತೆ. ಆ ನೆನಪೆಲ್ಲ ಮಾಡಿಕೊಂಡು ಅದರಿಂದ ದುಃಖ ಪ್ರಕಾರ ವಿಶೋಕ ಮೋಹ. ಮೋಹ ಅಂದರೆ ಯಾವ ತಪ್ಪು ಅಂತ ಗೊತ್ತಿದ್ರೂ ಅದನ್ನು ಬಿಡಲಾರದ ಸ್ಥಿತಿ, ಅದು ಮೋಹ. ತಪ್ಪನ್ನು ಗೊತ್ತಿರುತ್ತೆ, ಈ ಸಿಗರೆಟ್ ಕುಡಿಯೋರು, ಹೆಂಡ ಕುಡಿಯೋರು ಇರ್ತಾರೆ, ಎಲ್ಲರೂ ಅದು ಉಪದೇಶ ಕೊಡ್ತಾ ಇರ್ತಾರೆ, ತಪ್ಪು ಮಾಡಿ ಹೀಗೆ ಮಾಡಬೇಡಿ, ಹಾಗೆ ಮಾಡಬೇಡಿ, ಹೀಗೆ ಮಾಡಿ ಹೀಗಾಗುತ್ತೆ ಹಾಗಾಗುತ್ತೆ, ಕೊನೆಗೆ ಹೇಳ್ತಾರೆ ಈಗ ಹೇಳಿದ್ರೆ ಮೊದಲೇ ಗೊತ್ತಿರೋದಿಲ್ಲ ಮತ್ತೆ ಬಿಡ್ತಾ ಇಲ್ಲ. ಅದೇ ನಮ್ಮ ಸ್ಥಿತಿ, ಈ ತಪ್ಪು ಇದರಿಂದ ದೋಷ ಅಂತ ಗೊತ್ತಿದ್ರೂ ಬಿಡಲಾಗುವ ಸ್ಥಿತಿ ಅದು ಮೋಹ. ನಂತರ ಮುಂದೆ ಹೇಳ್ತಾರೆ ವಿಷ, ವಿಷ. ಶೋಕ ಅಂದ್ರೆ ಏನು, ವಿಷ ಅಂದ್ರೆ ಏನು, ಎರಡು ಬೇರೆ ಒಂದೇ ಇಲ್ಲ ಅಂತ ಒಂದು ಬೇರೆ. ವಿಷಾದ ಅಂತ ಹೇಳಿದ್ರೆ ಆಗಿ ಹೋದಂತಕ್ಕೆಲ್ಲ ದುಃಖ ಪಡ್ತಾ ಇರೋದು ವಿಷಾದ. ಇನ್ನ ಮುಂದೆ ಏನಾಗುತ್ತೋ ಏನೋ ಅಂತ ನೆನೆಸಿ 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 ಪಡೋದು ಶೋಕ. ಮೋಹದಿಂದ ಕೂಡಿಕೊಂಡು ಶೋಕ ಪಡ್ತಾರೆ. ನಂತರ ಆಕ್ತಿ, ಆಕ್ತಿ ಅಂದರೆ ಸಂಕಟ ಒಳಗೆ, ಅಪ್ಪ ಏನೋ ನೆನೆಸಿಕೊಂಡು ಒಂದೇ ಸಂಕಟ ಒಳಗಾಗುತ್ತೆ, ಒಳಗೆ ದುಃಖ ಅಂದರೆ ತುಂಬ ಮಾನಸಿಕವಾದ ಗೊಂದಲ ಆಕ್ತಿ. ಅದ ಮೇಲೆ ನಿದ್ರ, ನಿದ್ದೆ ಬರಬಾರ್ದು. ನಿದ್ರೆ ಅಂತ ಹೇಳ್ತಾರೆ ಅತಿನಿದ್ರ ಅಂತ ಅರ್ಥ. ತುಂಬ ನಿದ್ದೆ ಜಾಸ್ತಿ ಬರ್ತಾ ಇಂತ ರಾತ್ರಿ ಮಲಗಿ, ಬೆಳಿಗ್ಗೆಯೂ ಮಲಗಿ, ಸಂಜೆಯೂ ಮಲಗಿ, ಎಲ್ಲ ಮಲಗ್ತಾನೆ ಅಂತ ಅಂದರೆ ಅತಿನಿದ್ರ. ಅತಿನಿದ್ರ ತಮೋ ಗುಣದ ಕಾರ್ಯ, ಅದರಿಂದೇನಾಗುತ್ತೆ ಏನು ಮಾಡಬೇಕೋ ಕಾರ್ಯ ಆಗಲ್ಲ, ಶರೀರಕ್ಕೆ ಹಾನಿ, ತುಂಬ ನಿದ್ದೆ ಮಾಡಿದೆ. ನಂತರ ಆಶಾ ಭೀ ಅನುದ್ಯಮ. ಆಶಾ ಅಂದರೆ ಭೀಕರವಾದ ಆಸೆ, ತಡೆಯಲಾದ ಆಸೆ. ಇಷ್ಟಾದ್ರೂ ಪ್ರವಚನದಲ್ಲಿ ಬಂದಿದ್ದು ಇವಿಷ್ಟು ಮಾಡಬೇಕು ಅಪ್ಪ ಕಷ್ಟ ಮೊದಲೇ ಬಂದ್ಬಿಡುತ್ತೆ ಬಾಯಿಂದ ಅದೇ ಸೋಮಾರಿತನ ಥಟ್ ಅಂತ ಬರುತ್ತೆ ಇಲ್ಲ ನನಗಾಗುತ್ತೆ ಎಂಬುದು ಮಾನಸಿಕವಾಗಿ ಪ್ರಯತ್ನ ಆದರೂ ಮಾಡೋಣ ಇಲ್ಲ ಅದು ಬರಲ್ಲ ಅದು ಆ ರೀತಿ ಕಾಣಿಸ್ತಾ ಇರುತ್ತೆ ಇನ್ನು ಪ್ರಮಾದ ಅಂದರೆ ಯಾವ ಕೆಲಸ ಮಾಡಬೇಕು ಅದರ ಕುರಿತು ಪ್ರಾಮುಖ್ಯದ ಕೊಡದೆ ನಿರ್ಲಕ್ಷ್ಯವಾಗಿರೋ ಪ್ರಮಾದ ಕೆಲವರು ಏನಿರುತ್ತೆ ಅಂದರೆ ನಾ ಕೆಲಸ ಮೊದಲೇ ಮಾಡಿ ಮುಗಿಸಿದೆ ಇನ್ನು ಮೂಗಿನವರೆಗೂ ಬರುವವರೆಗೂ ಮಾಡಿದ್ರು ಆವಾಗ ಎಂದೂ ಸರಸರಣೆ ಹೋಗಿ ಮಾಡ್ತಾ ಇರ್ತಾರೆ 10 ಗಂಟೆಗೆ ಬಸ್ ಅಂದರೆ ಅವ್ರು ಹೇಳೋದೇ 9:00 9:00 ಬಂದು ಏನು ಟೆನ್ಷನ್ ಮಾಡ್ತಾ ಅವ್ರಿಗೆ ಹೋಗಿ ಅಲ್ಲಿ ಬಿದ್ದು ಆ ಬಸ್ಸಲ್ಲಿ ಕೂಡೋದವರೆಗೂ ಅವ್ರು ತೃಪ್ತಿರ ಅದೇ ಬೆಳಿಗ್ಗೆ ತೃಪ್ತಿಯನ್ನು ಮಾಡಬೇಕು ಅಲ್ಲ ಮಾಡಬೇಕು ಯಾಕೆ ಅವರ ದೇಹ ಅಭ್ಯಾಸ ಏನು ನಿಧಾನ ತಾಮಸ ಗುಣ ಅಂದರೆ ಬಹಳ ಸೋಮಾರಿತನ ಆಚರಿಸಿರುತ್ತೆ ನಂತರ ಸುಷುಪ್ತಿ ಸತ್ವಗುಣದ ಕಾರ್ಯ ಹೆಚ್ಚಾದರೆ ರಜೋಗುಣದ ಕಾರ್ಯ ಸ್ವಪ್ನ ಆದರೆ ತಮೋ ಗುಣದ ಕಾರ್ಯ ಸುಷುಪ್ತಿ ನಿದ್ರೆಯಲ್ಲಿ ಒಂದು ಭಾಗ ನಿದ್ರೆ ಬಂದಾಗ ಸ್ವಪ್ನವೂ ಬರುತ್ತೆ
ನಿದ್ರೆ ಜಾಸ್ತಿ ಬರ್ತಾ ಇದೆ
ನಿದ್ರ ಹೆಚ್ಚಿಗೆ ಬರುವುದು ಒಂದು ತಮೋ ಗುಣದ ಕಾರ್ಯ ಅದು ಹೆಚ್ಚಿಗೆ ಬರುವುದು ದೊಡ್ಡ ಲಕ್ಷಣ ಸುಷುಪ್ತಿ ಎಂಬುದು ನಮಗೆ ಬರ್ತಾ ಇರುತ್ತೆ ಸಾಮಾನ್ಯವಾಗಿ ಅದು ತಮೋ ಗುಣದ ಕಾರ್ಯ ತಮೋ ಗುಣ ಎಲ್ಲ ಕೆಟ್ಟದ್ದೇ ಮಾಡುತ್ತೆ ತಮೋ ಗುಣ ಸುಷುಪ್ತಿಯನ್ನು ತಂದುಕೊಟ್ಟು ಜೀವನಿಗೆ ಶ್ರಮ ಹೋಗುವಂತೆ ಮಾಡುತ್ತೆ ಭಗವಂತ ಮಾಡಿಸ್ತಾ ಇನ್ನು ಇದರ ಪ್ರಧಾನ ಲಕ್ಷಣ ಏನು ತಮೋ ಗುಣ ಅಂದರೆ ಅಜ್ಞಾನ ಮಿಥ್ಯಾಜ್ಞಾನಜನಕತ್ವ ತಸ್ಯ ಸ್ವಾಭಾವಿಕ ಲಕ್ಷಣ ತಮೋ ಗುಣದ್ದು ಅಜ್ಞಾನ ಮಿಥ್ಯಾಜ್ಞಾನ ಇಲ್ಲ ವಿಪರೀತ ಜ್ಞಾನ ಇದು ಬರೋದೇ ತಮೋಸದ ಲಕ್ಷಣ ಇದು ದೇವರ ವಿಷಯವಾದರೆ ದೇವರ ಕುರಿತು ಯಾ ದೇವರ ಜ್ಞಾನ ಇಲ್ಲ ಅಜ್ಞಾನ ವಿಪರೀತ ಜ್ಞಾನ ಹೊರಗಿನದ್ದು ಅಂತ ಪದಾರ್ಥದ ಬಗ್ಗೆ ಹಾಗೆ ಗೊತ್ತಿರ್ತಾರೆ ಅಂದರೆ ಪದಾರ್ಥದ ಬಳಕೆ ಆಗಲ್ಲ ಅಥವಾ ದುರ್ಬಳಕೆ ಆಗಲ್ಲ ವ್ಯಕ್ತಿಗಳ ಬಗ್ಗೆ ಬರ್ತಾರೆ ಅಪಾರ್ಥ ಜಗಳ ಇವರಿಂದ ಬರ್ತಾರೆ ಅಜ್ಞಾನ ಮಿಥ್ಯಾಜ್ಞಾನ ಇಂದ ಇಲ್ಲ ಆವರಣ ಶಕ್ತಿ ತಮಸ ಸ್ವಾಭಾವಿಕ ಇದು ನಮ್ಮನ್ನು ಆಕರಿಸಿಬಿಟ್ಟಿರುತ್ತೆ ಅಂದರೆ ಏನೇ ಮಾಡಿದರೂ ಮನಸ್ಸು ಒಳ್ಳೆಯದು ಅಂತ ಗೊತ್ತಿರುತ್ತೆ ಅದನ್ನು ಒತ್ತಿ ಮಾಡಬೇಕು ಮನಸ್ಸು ಬರಲ್ಲ ಕಟ್ಟಿ ಹಾಕಿದಂತೆ ಇರುತ್ತೆ ಅದು ಈ ತಮೋ ಗುಣದ ಹೇಳ್ತಾ ಇದ್ದಾರೆ ಏನೋ ಸಹ ಆಚಾರ್ಯ ಬೆಳಿಗ್ಗೆಯಿಂದ ಎದ್ದೇ ಕೂತಿದ್ದೇನೆ 5 ಗಂಟೆಗೆ ಏನೋ ದೇವರದ್ದು ಮಾಡಿಕೊಡ್ಬೇಕು ಅಂದರೆ ಮನಸ್ಸೇ ಬರ್ತಾ ಇಲ್ಲ ದೊಡ್ಡ ಪ್ರಾಬ್ಲಮ್ ಎಚ್ಚರ ಇದ್ದಂಗಿಲ್ಲ ಎಚ್ಚರ ಇರುತ್ತೆ ಎಲ್ಲ ಬರುತ್ತೆ ಮತ್ತೆ ಅಡುಗೆ ಮನೆ ಕೆಲಸ ಕೆಲಸ ಎಲ್ಲ ಆಗ್ತಾ ಇರುತ್ತೆ ದೇವರ ವಿಷಯ ಬಂದಾಗ ಏನೋ ಬೇಡ 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 ಅನ್ಸುತ್ತೆ ಸುಮ್ಮನೆ ಕೂತಿದ್ರೆ ಸಾಕು ಅನ್ಸುತ್ತೆ ಇವೆಲ್ಲ ಸೋಮಾರಿತ ಈ ಲಕ್ಷಣಗಳೇನಿವೆ ಅದನ್ನ ಹೇಳ್ತಾ ಇದ್ದಾರೆ ಪ್ರಭಾವಿಕ ಲಕ್ಷಣ ತಮೋ ಗುಣ ಇನ್ನ ತಮಃ ಪ್ರಮಾದ ಆಲಸ್ಯ ನಿದ್ರಾಂ ಜನಯಿತ್ವ ಪ್ರಮಾದ ಅಂದರೆ ನಿರ್ಲಕ್ಷ್ಯ ಅದರ ಮೇಲೆ ಆಲಸ್ಯ ಸ್ವಭಾವಿತನ ನಿದ್ರ ಮೂರನ್ನು ಹುಟ್ಟಿಸಿ ಅದರ ಮೂಲಕ ಜೀವನವನ್ನು ಕಟ್ಟಿ ಅಂದರೆ ಅದು ಎಲ್ಲರೂ ಪರ್ಮನೆಂಟ್ ಆಗಿ ಒಬ್ಬರಿಗೆ ತಗೊಂಡು ವ್ಯಾಪಾರ ಒಬ್ಬರಿಗೆ ತಗೊಂಡು ವ್ಯಾಪಾರ ಅಂತ ಪರ್ಮನೆಂಟ್ ಆಗಿ ಆಗಿಲ್ಲ ಯಾರಲ್ಲಿ ಬೇಕಾದರೂ ಯಾವ ಕಾರಣದಲ್ಲಿ ಬೇಕಾದರೂ ತಗೊಂಡು ವ್ಯಾಪಾರ ಎಲ್ಲರೂ ನಡೀಬೋದು ಹೇ ಸ್ವಾಮಿ ಇದನ್ನು ಬಿಡಿಸು ಅಂತ ಪ್ರಾರ್ಥನೆ ಮಾಡೋದರಲ್ಲಿ ತಪ್ಪಿಲ್ಲ ಅಂತ ತಿಳಿಸಿಕೊಡ್ತಾರೆ ಇನ್ನು ಹಾಗಾದರೆ ಸತ್ವಗುಣದ ಕಾರ್ಯಗಳಲ್ಲಿ ಸತ್ವಗುಣದಲ್ಲಿ ಅನಿರುದ್ಧ ರೂಪಗಳನ್ನು ಚಿಂತನೆ ಮಾಡಬೇಕು ರಜೋಗುಣದ ಕಾರ್ಯದಲ್ಲಿ ಪ್ರದ್ಯುಮ್ನ ರೂಪವನ್ನು ಸ್ಮರಣೆ ಮಾಡಬೇಕು ತಮೋಗುಣದ ಕಾರ್ಯದಲ್ಲಿ ಸಂಕರ್ಷಣ ರೂಪಗಳನ್ನು ಸ್ಮರಣೆ ಮಾಡಬೇಕು ಚೆನ್ನಾಗಿ ತಿಳಿಸಿಕೊಡ್ತಾರೆ ಇನ್ನು ಮಿಶ್ರ ಗುಣ ಕಾರ್ಯ ಮಿಶ್ರ ಗುಣ ಕಾರ್ಯಗಳು ಅಂದರೆ ಯಾವಾಗಲೂ ಕೂಡ ನಮ್ಮಲ್ಲಿ ಆಗೋದು ಸತ್ವಗುಣದ ಕಾರ್ಯ ಅಂದರೆ ಸತ್ವಗುಣ ಮಾತ್ರ ಕಾರ್ಯಗಳು ಯಾವ್ದು ಯಾವುದು ತಿಳಿಸಿಕೊಡ್ತಾರೆ. ಧರ್ಮಾರ್ಥ ಕಾಮ ನಿಷ್ಠ ಶ್ರದ್ಧಾದಿ ಧರ್ಮಾಚರಣ ಇತ್ಯಾದಿ ಅಂದ್ರೆ ಒಳ್ಳೆ ಧರ್ಮಾರ್ಥ ಕಾಮಗಳಲ್ಲಿ ನಿಷ್ಠ ಶ್ರದ್ಧ ಧರ್ಮಾಚರಣ ಸಂಬಂಧ ಅಲ್ಲೆಲ್ಲ ಕೂಡ ಮೂರು ರೂಪಗಳನ್ನು ಚಿಂತನೆ ಮಾಡುತ್ತೆ. ಸತ್ವಗುಣದ ಕಾರ್ಯ ಮಾಡುತ್ತೆ, ರಜೋಗುಣದ ಕಾರ್ಯ ಅಂದ್ರೆ ಕೆಲಸ ಮಾಡಬೇಕು. ನೀವು ವ್ರತಾಚರಣೆ ಮಾಡಬೇಕಾದ್ರೆ ಏನು ಮಾಡಬೇಕಾದ್ರೆ ಮಾಡಬೇಕೆಂದು ಪ್ರವೃತ್ತಿ ರಜೋಗುಣದ್ದು. ಹಾಗೆ ತಮೋಗುಣದ ಕಾರ್ಯದಲ್ಲಿ ವಿಶೇಷವಾಗಿರತಕ್ಕಂಥ ಅಲ್ಲಿ ಬೇಕಾದ ಸಹಾಯಕವಾಗಿರತಕ್ಕಂಥ ಕಾರ್ಯಗಳು ತಮೋಗುಣದ ಕಾರ್ಯ ಚೂರು ಚೂರು ಚಿಕ್ಕ 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 ಕಾರ್ಯಕರ್ತಗಳನ್ನು ಅದನ್ನು ಹೇಳ್ತಾ ಇದ್ದಾರೆ. ಎಲ್ಲ ಕೂಡ ಮೂರು ರೂಪಗಳನ್ನು ಚಿಂತನೆ ಮಾಡಿ ಇಲ್ಲ ಮುಂದೆ ಹೇಳ್ತಾ ಇದ್ದಾರೆ. ಈ ಶಮ ದಮ ಅಂತ ಮೂರು ಏನು ನಿಮ್ಮನ್ನು ಕಾಣ್ತಾ ಇದೆ ಅವೆಲ್ಲವೂ ಕೂಡ ಮಿಶ್ರಿತ ಕಾರ್ಯಾಣ್ಯವ ಆಯಾ ಮಿಶ್ರಿತ ಕಾರ್ಯಗಳಲ್ಲಿ ಪ್ರಧಾನ ಗುಣ ಯಾವುದು ಅಂತ ತಿಳಿಸಿಕೊಟ್ಟೆವು ಅಷ್ಟೇ ಅಂತ ತಿಳಿಸಿಕೊಟ್ಟು ಇಲ್ಲ. ಅಲ್ಲಿ ಮೂರು ಗುಣದ ಮಿಶ್ರ ಕಾರ್ಯ ಅಂದ್ರೆ ಹೇಗೆ ನಡೆಯುತ್ತೆ ಅದಕ್ಕೆ ಹೇಳ್ತಾರೆ. ರಜ ಒಂದು ಸಲ ಏನು ಮಾಡುತ್ತೆ ಭಗವಂತ ಏನು ಮಾಡ್ತಾನೆ, ರಜಸ್ತಮಸಿ ಪ್ರತಿಪಥ್ಯ ಕದಾತ್ ಸತ್ವ ಮಾತ್ರ ಕೇವಲ ಸುಖ ಜ್ಞಾನ ಪರಂಪರಾ ಜಾಯಿತು. ಕೆಲವೊಂದು ಭಗವಂತ ನಮ್ಮಲ್ಲಿ ತಮೋಗುಣವನ್ನ ರಜೋಗುಣವನ್ನ ಒತ್ತಿ ಹಿಡಿದು ಸತ್ವಗುಣದ ಕಾರ್ಯವನ್ನೇ ಹೆಚ್ಚಾಗಿ ಬಳಸ್ತಾನೆ. ಅವಾಗ ಒಳ್ಳೆ ತಿಳುವಳಿಕೆ ಜ್ಞಾನ ಅವರು ವಿಶೇಷವಾಗಿರ್ತಕ್ಕಂಥ ಸುಖ ಎಲ್ಲ ಬರ್ತಾ ಅಂದ್ರೆ ಸತ್ವಗುಣದ ಕಾರ್ಯಕ್ರಮವನ್ನು ಹೆಚ್ಚಿಗೆ ಮಾಡಿಸ್ತಾ ಇದ್ದಾರೆ. ಕೆಲವೊಮ್ಮೆ ತಮಃ ಸತ್ವೇ ಪ್ರತಿಬಂಧ ತಮ ತಮೋಗುಣವನ್ನ ಸತ್ವಗುಣವನ್ನ ನಿಲ್ಲಿಸಿ ರಜೋಗುಣದ್ದೇ ಹೆಚ್ಚು ಕಾರ್ಯ ಮಾಡಿಸ್ತಾರೆ ಭಗವಂತ. ಇನ್ನ ಕೆಲವೊಮ್ಮೆ ವಿಶೇಷವಾಗಿ ರಜೋಗುಣ ಆದ ಮೇಲೆ ಸತ್ವಗುಣ ಎರಡನ್ನ ನಿಲ್ಲಿಸಿ ತಮೋಗುಣದ ಕಾರ್ಯವನ್ನೇ ಭಗವಂತ ಮಾಡಿಸ್ತಾ ಇದ್ದಾರೆ. ಅಂದರೆ ತಮಸ್ಸು ಸತ್ವವನ್ನ ನಿಲ್ಲಿಸಿ ರಜೋಗುಣ ಬಂದರೆ ಏನಾಗುತ್ತೆ, ಕೃಷ್ಣ ಸಂಘದ್ವಾರ ಕರ್ಮ ಪರಂಪರ ಮಾಡಬೇಕು ಬೇಕು ಬೇಕು ಬಯಕೆ ಆ ಬಯಕೆಯಿಂದ ಅನೇಕ ಕರ್ಮಗಳು ಮಾಡ್ತಾ ಹೋಗ್ಬೋದೇ ರಜೋಗುಣ. ಇನ್ನ ತಮೋಗುಣ ಹೆಚ್ಚಾದರೆ ಏನಾಗುತ್ತೆ, ಪ್ರಮಾದ ಆಲಸ್ಯ ನಿದ್ರ ಇವೆಲ್ಲ ಜಾಸ್ತಿ ಆಗ್ತಾ. ಇನ್ನ ಅದನ್ನು ಚೆನ್ನಾಗಿ ಬಿಡಿಸಿ ಬಿಡಿಸಿ ಹೇಳ್ತಾ ಬಂದರು. ಸತ್ವಾದಿ ಗುಣತ್ರಯಂ ದ್ವೇಧ, ಸತ್ವಾದಿ ಮೂರು ಗುಣಗಳು ಎರಡು ರೀತಿಯಾಗಿದೆ, ಸೂಕ್ಷ್ಮ ಸ್ಥೂಲ ಅಂತ ಅದನ್ನು ಹೇಳಿದ್ದೆ. ಅದನ್ನು ಚೆನ್ನಾಗಿ ಬಿಡಿಸ್ತಾ ಇದ್ದಾರೆ. ಸೂಕ್ಷ್ಮ ಸತ್ವಗುಣದಿಂದ ಏನಾಗುತ್ತೆ ಅಂದ್ರೆ, ಸೂಕ್ಷ್ಮ ಸತ್ವಗುಣ ಅಂತಲೂ ಭಗವತ್ ಜ್ಞಾನ ಜನಕ ಭಕ್ತಿ ಆದಿ ಪಂಚ ಆಗಿದೆ. ಜ್ಞಾನ ಭಕ್ತಿ ಇವೆಲ್ಲ ಸೂಕ್ಷ್ಮ ಸತ್ವಗುಣದಿಂದ ಬರುತ್ತೆ. ಇನ್ನ ಅದರಲ್ಲಿ ರಜಸ್ತು ರಜೋಗುಣದ ಸೂಕ್ಷ್ಮ ಭಾಗದಿಂದ ಭಗವತ್ ಪೂಜಾತ್ಮಕಾನಿ ಕರ್ಮಾಣಿ, ರಜೋಗುಣದ ಸೂಕ್ಷ್ಮ ಭಾಗದಿಂದ ದೇವರ ಪೂಜಾ ಗುಣಗಳಾದ ಕರ್ಮಗಳೆಲ್ಲ ಆಗ್ತದೆ. ಪೂಜಾ ಗುಣವಾದ ಕರ್ಮಗಳಲ್ಲ, ಕರ್ಮಗಳೆಲ್ಲ ದೇವರ ಪೂಜಾ ಎಂಬ ರೀತಿಯಲ್ಲಿ ಕರ್ಮಗಳು ನಡೆಯುತ್ತೆ. ಇನ್ನ ತಮಸ್ಸಿನ ಸೂಕ್ಷ್ಮ ಭಾಗದಿಂದ ಭಗವದ್ ವಿಷಯ ಅಜ್ಞಾನ ಮಿಥ್ಯಾಜ್ಞಾನ ಆಗಿದೆ. ತಮಸ್ಸಿನ ಸಮೋಗುಣದ ಸೂಕ್ಷ್ಮ ಭಾಗದಿಂದ ಅಜ್ಞಾನ ಮಿಥ್ಯಾಜ್ಞಾನ ದೇವರ ವಿಷಯವಾಗಿ ಬರ್ತಾ ಇರುತ್ತೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಸ್ಥೂಲ ಮೂರು ಗುಣಗಳು ಅದರಿಂದ ಏನಾಗುತ್ತೆ, ಭಗವದ್ ಅತಿರಿಕ್ತ ವಿಷಯ ಸ್ಥೂಲ ಸತ್ವಗುಣ ಸ್ಥೂಲ ರಜೋಗುಣ ಸ್ಥೂಲ ತಮೋಗುಣ. ಅದರಲ್ಲಿ ಸ್ಥೂಲ ಸತ್ವಗುಣದಿಂದ ದೇವರಲ್ಲದ ಮಿಕ್ಕ ವಿಷಯಗಳಲ್ಲಿ ಜ್ಞಾನ, ಸ್ಥೂಲ ರಜೋಗುಣದಿಂದ ಮಿಕ್ಕ ವಿಷಯಕ್ಕೆ ಕರ್ಮ, ಸ್ಥೂಲ ತಮೋಗುಣದಿಂದ ಮಿಕ್ಕ ವಿಷಯದಲ್ಲಿ ಮಿಥ್ಯಾ ಜ್ಞಾನ ಅಜ್ಞಾನ ಬರ್ತಾ ಇರುತ್ತೆ ಅಂತ ಇಷ್ಟೆಲ್ಲ ಚೆನ್ನಾಗಿ ತಿಳಿಸಿಕೊಟ್ಟು ಇಲ್ಲಿ ಒಂದು ರಹಸ್ಯವನ್ನು ತಿಳಿಸಿಕೊಡ್ತಾರೆ. ತಚ್ಚ ಭಗವದಿಚ್ಛೆಯ ಸಂಸ್ಕಾರ ಕರ್ಮಾಧಿಕೃತಿ ಕೃತ್ಯ ಪ್ರಾಪ್ತಂ ನಿವೃತ್ತಂ ಪೂರ್ಣ ದ್ವೇಷ ನಾಕ್ಷತಿ ಸೈನ್ಯ ಗುಣಾದಿ ಮಹಾಂತ ಚತುರಿ ಹೇಳ್ತಾರೆ. ದೇವರ ಇಚ್ಛೆಯಿಂದ ನನ್ನ ಕರ್ಮಾನುಸಾರ ನನ್ನಲ್ಲಿ ಸತ್ವಗುಣವೋ ರಜೋಗುಣವೋ ತಮೋಗುಣವೋ ಬರುತ್ತಾ ಇದೆ. ಆ ವ್ಯಾಪಾರವನ್ನು ನೋಡುತ್ತಾ ಇದು ಹರಿಯ ವ್ಯಾಪಾರ, ನನ್ನ ಕರ್ಮಾನುಸಾರ ಭಗವಂತ ಮಾಡಿಸ್ತಾ ಇದ್ದಾನೆ ಅಂತ ಯಾರು ಚಿಂತನೆ ಸದಾ ಮಾಡ್ತಾ ಇರ್ತಾರೋ ಅವನನ್ನೇ ಗುಣಾತೀತ ಅಂತ ಕರೆಯುತ್ತಾರೆ. ಅಂದರೆ ಮೂರು ಗುಣಗಳ ಒಳಗಿರತಕ್ಕಂತಹ ಭಗವದ್ರೂಪಗಳು, ಆ ಭಗವದ್ರೂಪಗಳ ಪರಿಚಯ. ಅದರಿಂದ ಏನು, ಈ ಮೂರು ಗುಣಗಳಿಂದ ಆಗುವ ಕಾರ್ಯಗಳು ನಮ್ಮಲ್ಲಿ ಕಂಡಾಗ, ನಮಗೆ ಈ ಗುಣಗಳು ಮೂಡಿಕೊಂಡಾಗ ಕಂಡಾಗ ಅವುಗಳಿಂದ ಬಿಡುಗಡೆ ಆಗಲಿಕ್ಕೆ ಅಲ್ಲಲ್ಲಿರುವ ಭಗವಂತನನ್ನ ಬಿಂಬ ಅಭಿನ್ನನಾದ ಭಗವದ್ರೂಪ ಅನಿರುದ್ಧ ಪ್ರತ್ಯುನ್ನ ಸಂಕರ್ಷ ಮೂರು ರೂಪಗಳ ಪ್ರಾರ್ಥನೆ ಮೂಲಕ ನಮ್ಮ ಒಳಗಿರುವ ದುಷ್ಟ ಪ್ರವೃತ್ತಿಯನ್ನು ಸರಿ ಮಾಡಿಕೊಂಡು ಒಳ್ಳೆ ಸತ್ಪ್ರವೃತ್ತಿ ಆಗುವಂತೆ ಭಗವಂತನಲ್ಲಿ ಪ್ರಾರ್ಥನಾ ಆಗಲಿಕ್ಕೆ ದೊಡ್ಡ ಆಯುಧವನ್ನು ನಮಗೆ ಕೊಡ್ತಾ ಇದೆ. ಇದು ಜ್ಞಾನಿಗಳು ತಮ್ಮ ಜೀವನದಲ್ಲಿ ಅನುಷ್ಠಾನಕ್ಕಿಟ್ಟ, ಅವರು ಸದಾ ತಮ್ಮಲ್ಲಿ ಏನಾದರೂ ಈ ತಮೋಗುಣದ ಕಾರ್ಯ ಜಾಸ್ತಿ ಆಗ್ತಾ ಇದೆ ಅಥವಾ ಇನ್ನೊಂದು ಮಾತು, ಭಗವಂತ ತಾನೇ ಸತ್ವಗುಣದಿಂದ ರಜೋಗುಣದಿಂದ ತಮೋಗುಣದಿಂದ ಈ ಕಾರ್ಯಗಳು ಮಾಡಿಸ್ತಾ ಇದ್ರು, ಯಾರಿಗೆ ಈ ಗುಣಗಳ ಹೆಚ್ಚಳವೇ ಇಲ್ಲದೆ ಆ ಗುಣಗಳೊಳಗೆ ದೇವರೇ ಎಲ್ಲ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರವೂ ಇಲ್ಲದೆ ಪ್ರಾರಬ್ಧ ಕರ್ಮ ತುಂಬ ಇರುತ್ತೋ ಅಂಥವರಿಗೆ ಎಚ್ಚರವೇ ಕೊಡಲ್ಲ ಭಗವಂತ, ಈ ಜ್ಞಾನವೇ ಕೊಡಲ್ಲ, ಎಚ್ಚರ ಕೊಡಲ್ಲ. ಅವರು ಎಷ್ಟು ಹೊತ್ತು ಅದನ್ನು ಉಣಿಸಲಿಕ್ಕೆ ಹಾಗೇ 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 ಕರ್ಕೊಂಡು ಹೋಗ್ತಾ ಇರ್ತಾರೆ. ಯಾರಿಗಾದರೆ ಆ ಉಂಡು ಉಂಡು ಪ್ರಾರಬ್ಧ ಕರ್ಮ ಸವಿದಿರುತ್ತೋ ಅಥವಾ ಈ ಚಿಂತನೆ ಮೂಲಕ ತಮ್ಮನ್ನು ಸರಿಪಡಿಸಿಕೊಳ್ಳುವಂತಹ ಹಂತದಂತಿರುತ್ತೋ ಅಂಥವರಿಗೆ ಭಗವಂತ ಇದನ್ನು ತಿಳಿಸಿಕೊಟ್ಟು ಆ ಕಾಲಕ್ಕೆ ಯಾವ ಯಾವ ಕಾಲದಲ್ಲಿ ಅವರಲ್ಲಿ ಸತ್ವಗುಣದ ಕಾರ್ಯವೋ ರಜೋಗುಣದ ಕಾರ್ಯವೋ ತಮೋಗುಣದ ಕಾರ್ಯವೋ ಪ್ರಬಲ ಆದಾಗ ನೋಡು ದೇವರು ಇಂಥ ಕಾರ್ಯ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಭಗವಂತನೇ ಕೊಡ್ತಾನೆ. ಕೊಟ್ಟು ಆಯಾ ಗುಣದಲ್ಲಿ ತನ್ನ ಸ್ಮರಣೆಯನ್ನು ಕೊಟ್ಟು ಅವರಲ್ಲಿ ಆಯಾ ಗುಣದ ಕಾರ್ಯವನ್ನು ಸರಿಪಡಿಸುವಂತಹ ಸ್ಥಿತಿ ಭಗವಂತ ತಂದುಕೊಡುತ್ತಾನೆ ಅವರ ಕರ್ಮಾನುಸಾರ. ಹಾಗಾದರೆ ಈಗ ಮಾತು ಅರ್ಥ ಆಯಿತು, ಇದರ ಪರಿಚಯವೇ ಆಗಲ್ಲ ಜನಕ್ಕೆ. ಸಾಮಾನ್ಯವಾಗಿ ಈ ಗುಣಗಳಾಗಲಿ ಗುಣಗಳೊಳಗೆ ಭಗವದ್ ರೂಪಗಳಾಗಲಿ ಆ ರೂಪಗಳ ಚಿಂತನೆಯಿಂದ ನಮ್ಮ ಜೀವನ ಪರಿವರ್ತನೆ ಮಾಡಿಕೊಳ್ಳಬಹುದು ಎಂಬ ಎಚ್ಚರವಾಗಲಿ ಸಾಮಾನ್ಯ ಜನಕ್ಕೆ ತಲುಪೋದೇ ಇಲ್ಲ. ನೀವೇ ಹೇಳಿ, ಪ್ರವಚನ ಕೇಳ್ತಾ ಇದ್ದಾರಲ್ಲ, ಸತ್ವಗುಣ ರಜೋಗುಣ ತಮೋಗುಣ ಗೊತ್ತು, ಆದರೆ ಅದರೊಳಗೆಲ್ಲ ಭಗವದ್ ರೂಪಗಳು ಇರುತ್ತೆ, ಆ ಭಗವದ್ ರೂಪಗಳನ್ನು ಪ್ರಾರ್ಥನೆ ಮಾಡಿದರೆ ಆ ಕಾರ್ಯಗಳು ಬದಲಾಗುತ್ತೆ ಅನ್ನೋ ವಿಷಯ ಗೊತ್ತಾಯ್ತಾ? ಸೀಕ್ರೆಟ್ ಅಲ್ಲಿ ಸಾಮಾನ್ಯ ಪ್ರವಚನದಲ್ಲಿ ಓಪನ್ ಆಗಲ್ಲ, ಇಲ್ಲಿ ಓಪನ್ ಮಾಡಿಕೊಡ್ತಾ ಇದ್ದಾರೆ. ಸರಿ, ಓಪನ್ ಮಾಡಿದ್ರಲ್ಲ ನಿಮ್ಮನ್ನು ಮಾತ್ರ ಯಾಕೆ ಕೊಡಿಸಿದ್ರಿ ಅಂದ್ರೆ, ನಿಮಗೆ ಈ ಕೇಳುವ ಹಂತ ಬಂದಿದೆ ಅಂತ ಅವನ ಸಂಕಲ್ಪ ಇದೆ ಕಾಣುತ್ತೆ. ಅದಕ್ಕೆ ನಿಮ್ಮನ್ನು ಕಲಿಸಿ ಇಲ್ಲಿ ಕೂಡಿಸಿ ಹೇಳಿಸಿ ಏನಾಗುವುದಿಲ್ಲ, ಹೇಳಿಸಿ ಹೇಳಿಸಿ ಕೇಳೋವರೆಗೂ ಪುಣ್ಯ ಇದ್ರೆ ಕೆಲವರಿಗೆ ಕೇಳಿಸಿ ಬಿಡಿಸಿಬಿಡ್ತಾನೆ. ಆ ಕೇಳಿಸಿದ್ದು ಅನುಷ್ಠಾನಕ್ಕೂ ತರಿಸಬೇಕು ಅಂತ ಭಗವಂತನ ಸಂಕಲ್ಪ ಇದ್ದಿದ್ರೆ ಖಚಿತವಾಗಿ ನಿಮ್ಮಲ್ಲಿ ಆಯಾ ಸಮಯಕ್ಕೆ ಆಯಾ ಗುಣದ ಚಿಂತನೆ ಬಂದು ಅರೇ ಉದ್ಧಾರ ಮಾಡುವ ಎಂಬ ಪ್ರಾರ್ಥನೆ ಭಗವಂತ ಖಚಿತವಾಗಿ ಕೊಟ್ಟೇ ಕೊಡ್ತಾನೆ. ಆ ರೀತಿಯಲ್ಲಿ ಗುಣಗಳ ಚಿಂತನೆ ಇದೆಯಾಗಿ ಮಾಡಬೇಕು. ನಿತ್ಯವೂ ಮಾಡ್ತಾ ಮಾಡ್ತಾ ಬಂದರೆ ವಿಶೇಷವಾಗಿ ಭಗವಂತನ ಕರುಣೆ ನಮ್ಮ ಮೇಲೆ ಅವಶ್ಯ ಆಗುತ್ತೆ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ನಮಗೆ ಶ್ರೀಕೃಷ್ಣ ಸತ್ವಗುಣದ ಸೂಕ್ಷ್ಮ ಅದು ಹ್ಯಾಕ್ ಬರುತ್ತಲ್ಲ, ಅದು ಒಳಗೆ ಇರುತ್ತೆ, ಅವ್ಯಕ್ತ ತತ್ವದ ಒಳಗೆ ಇರುತ್ತೆ. ಅದು ಹೇಗೆ ಬರುತ್ತೆ ಅಂತ, ಅವ್ಯಕ್ತ ತತ್ವದ ಮೂರು ಗುಣಗಳು, ಮೂರು ಗುಣಗಳಲ್ಲಿ ಭಾಗ
ಅವ್ಯಕ್ತ ರಕ್ತ
ಇಲ್ಲ. ನಾಳೆ ಇರಲ್ಲ, ನಾಳೆ ಭಾಗವತಾಶ್ರಮದಲ್ಲಿ ಪ್ರವಚನ ಕಾರ್ಯಕ್ರಮ ಬೆಳಿಗ್ಗೆಯಿಂದ ಸಂಜೆ ಪಡೆಯುತ್ತ ಬೆಳಿಗ್ಗೆ ಒಂದು ಮೂರು ತಾಸು, ಸಾಯಂಕಾಲ ಒಂದು ಮೂರು ತಾಸು, ಒಂಬತ್ತರಿಂದ 12 ಗಂಟೆ ಒಂದು ಬೆಳಿಗ್ಗೆ, ಮಧ್ಯಾಹ್ನ 5 ಗಂಟೆಯಿಂದ ಪುನಃ ರಾತ್ರಿ 8 ಗಂಟೆವರೆಗೂ ಆಗುವ ಕಷ್ಟಪಡುತ್ತೆ. ಆ ಪ್ರಯುಕ್ತ ಇರಲ್ಲ. ನಾಳೆ ಎಷ್ಟನೇ ತಾರೀಕು? ಹನ್ನೆರಡನೇ ತಾರೀಕು ಇರುತ್ತೆ ಒಂದು ದಿವಸ. ಇನ್ನ 13 ಇರುತ್ತೆ, 14 ಇರಲ್ಲ. 14 ನಾನು ಊರಿಗೆ ಹೋಗ್ತಾ ಇದ್ದೇನೆ, ಪುಷ್ಕರಕ್ಕೆ ಹೋಗ್ತಾ ಇದ್ದೇನೆ. ಪುಷ್ಕರದಲ್ಲಿ ಒಂದು ವಾರ ಆಗಲ್ಲ. ಅಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಒಂದು ವಾರ ಅಷ್ಟೇ, ಹೆಚ್ಚಿಲ್ಲ. ನಾನು ಬರೋದು 22. ಒಟ್ಟಾರೆ 22 ಬಂದರೂ ಕೂಡ ನಾನು 23 ಒಂದು ದಿವಸ ಇರಬೇಕಾಗುತ್ತೆ. 24 ಮತ್ತು ಮದ್ರಾಸಲ್ಲಿ ರಾಘವೇಂದ್ರ ಸಪ್ತಾಹ ಅಂತ ಮಾಡ್ತಾರೆ. ಒಂದು ದಿವಸ ಪ್ರವಚನಕ್ಕೆ ಮದ್ರಾಸಿಗೆ ಹೋಗಬೇಕಾಗುತ್ತದೆ. ಅದರಿಂದ ಎಲ್ಲ ಸೇರಿ 26
ಕೊಡೋಣ.
ಇಲ್ಲಿ ವ್ಯವಸ್ಥೆ ಏನಂದ್ರೆ ಪಾಪ ಅವರು ಮುತುವರ್ಜಿಯಿಂದ ನಾನು ಇಲ್ಲ ಅಂತಾಗ ನಿಮಗೆಲ್ಲ ಮೆಸೇಜ್ ಕಳಿಸ್ತಾರೆ. ಇಷ್ಟು ನೀವು ಮಾಡಿಕೊಂಡ್ರೆ ಒಳ್ಳೆಯದು. ದಿನ ಹೊರಟು ಬರಲಿಕ್ಕೆ ಮೊದಲು ಒಂದು ಸಲ ಮೆಸೇಜ್ ಏನಾದರೂ ಬಂದಿದೆಯಾ ಅಂತ ನೋಡಿಕೊಂಡು, ಬಂದಿಲ್ಲ ಬಂದು ಬಿಡಿ, ಬಂತ ತರಬೇಕು. ಏನು ಬರೋದೇನು, ಬನ್ನಿ ಅಂದ್ರೆ ಮೆಸೇಜ್ ಬರಲ್ಲ, ಬರಬೇಡಿ ಅಂದ್ರೆ ಮೆಸೇಜ್ ಬರುತ್ತೆ ಅಲ್ವಾ. ಒಂದು ವೇಳೆ ನಾನೇನಾದರೂ ಕಾರ್ಯಕ್ರಮ ಇದ್ದು ಆಗಿಲ್ಲ ಅಂದರೆ ಅವ್ರು ಮೆಸೇಜ್ ಕಳಿಸ್ತಾರೆ. ಅವರು ಮೆಸೇಜ್ ತಲುಪಬೇಕಾದ್ರೆ ನಿಮ್ಗೆ ಎಲ್ಲ ನಂಬರ್ ಅವ್ರಿಗೆ ಕೊಟ್ಟಿರ್ಬೇಕು. ಕೆಲವರು ತಿದ್ದು ಕೆಲವರು ಇಲ್ಲ ಅಂದ್ರೆ ಕಾಣಲ್ಲ. ಇನ್ನೊಂದು ಅವ್ರು ಏನ್ ಹೇಳ್ತಾರೆ, ಲ್ಯಾಂಡ್ ಲೈನ್ ನಂಬರ್ ಕೊಟ್ಟಿದ್ದಾರೆ ಅದಕ್ಕೆ ಮೆಸೇಜ್ ಹೋಗಲ್ಲ ಅಂತ ಹೇಳ್ತಾರೆ. ಅದರಿಂದ ಯಾರ್ಯಾರು ಎಲ್ಲರೂ ಕೂಡ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟು, ಅದು ನನ್ನ ಹತ್ರ ಮೊಬೈಲ್ ಇರುತ್ತೆ, ಮಗನ ಹತ್ರ ಮೊಬೈಲ್ ಇರುತ್ತೆ, ನಾನು ಏನು ಕೊಡ್ತೀನಿ ಅಂದರೆ ಕಂಪಲ್ಸರಿ ಆಗಿ ಮಗ ಮನೆಗೆ ಬಂದಾಗ ಮೆಸೇಜ್ ನೋಡಿ ಬರ್ತಾರೆ. ಬೆಳಿಗ್ಗೆ ನೋಡಿಕೊಂಡು ಅದು ವ್ಯವಸ್ಥೆ ಮಾಡ್ಬೇಕು. ಫೋನ್ ತಗೊಂಡು ಮೆಸೇಜ್ ಬರುತ್ತೆ. ಒಟ್ಟಾರೆ ಏನಿಲ್ಲ, ನೀವು ಬಂದು ಮತ್ತು ತಿರುಗಿ ಹೋಗಬಾರ್ದು ಪ್ರಯತ್ನ ಅಷ್ಟೇ ಎಲ್ಲರೂ.